ಕಾಲಕ್ಕೆ ರಾಜಸ ಅಷ್ಟೇ. ಅದು ಯಾವಾಗಲೂ ಹಾಗೆ ಮಾಡಿಕೊಂಡೆ ಯಾವಾಗಲೂ ಹಣೆ ಬರ ಇಷ್ಟೇ ಒಂದು. ಯಾವಾಗ ಹೇಳಿದ್ರು ತಪ್ಪು ತಿಳ್ಕೊತಾನೆ, ಯಾವಾಗ ಹೇಳಿದ್ರು ಸಂಶಯ ಪಡ್ತಾ, ಏನರ್ಥ ಅದಕ್ಕೆ? ಆ ಜ್ಞಾನನೇ ಬುದ್ಧಿನೇ ಸರಿ ಇಲ್ಲ ಅಂತ, ಅದು ಸಂಶಯ ಬುದ್ಧಿ ಅದು. ಅದಕ್ಕೆ ಸಂಶಯಾತ್ಮ ವಿನಶ್ಚೇತಿ ಅಂತ ಅಲ್ಲಿ ಹೇಳಿದ್ರು. ಯಾರು ತಪ್ಪು ತಿಳ್ಕೊತಾರೆ ಅವರು ಹಾಳಾಗ್ತಾರೆ, ಡೌಟ್ ಇದ್ರು ಕೂಡ ಅವರು ಹಾಳಾಗ್ತಾರೆ ಅಂತ. ಡೌಟ್ಫುಲ್ ಆಗಿದ್ರು ಕೂಡ ಏನದು ಉದ್ಧಾರಕ್ಕೆ ಸಾಧನ ಆಗೋದಿಲ್ಲ. ಡೌಟ್ಫುಲ್ ಆನ್ಸರ್ ಇದು ನೋ ಆನ್ಸರ್, ಗೊತ್ತಾಯ್ತಾ? ಹಾ, ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಆ ತಪ್ಪೇ ಕ್ಲಿಯರ್ ಮಾಡ್ಕೊಂಡ್ರೆ ತಾಮಸ, ಸರಿಯಾಗಿ ಮಾಡ್ಕೊಂಡ್ರೆ ಸಾತ್ವಿಕ. ಅಧರ್ಮಂ ಧರ್ಮ ಮಿತಿ ಯಾ ಮನ್ಯತೆ ತಮಸ ಆವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಸ್ಸ ಪಾರ್ಥ ರಾಜಸೀ. ಅಧರ್ಮಂ ಧರ್ಮ ಮಿತಿ ಯಾ ಮನ್ಯತೆ ತಮಸ ಆವೃತ. ಅಜ್ಞಾನದಿಂದ ಕೂಡಿಕೊಂಡು ಅಧರ್ಮವನ್ನೇ ಧರ್ಮ ಅಂತ ತಿಳಿಯೋ ಬುದ್ಧಿ ತಾಮಸ. ಅಧರ್ಮವನ್ನೇ ಧರ್ಮ ಅಂತ ತಿಳಿತಾರೆ. ಧರ್ಮವನ್ನು ಧರ್ಮ ಅಂತ ತಿಳಿದ್ರೆ ಸಾತ್ವಿಕ, ಅಧರ್ಮವನ್ನು ಧರ್ಮ ಅಂತ ಹೇಳಿದ್ರೆ ತಾಮಸ. ಧರ್ಮನೂ ಸರಿಯಾಗಿ ತಿಳಿದ್ರೆ ಅಧರ್ಮನೂ ಸರಿಯಾಗಿ ತಿಳಿದಿಲ್ಲ ಅವನೇನು ಅದು ರಾಜಸ. ಸರಿಯಾಗಿ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಓದ್ಕೋಬೇಕನ್ನು. ಸರ್ವಾರ್ಥಾನ್ ಟೆಂಡೆನ್ಸಿನೇ ಆಗಿರುತ್ತೆ, ಕೆಲವರು ಇರ್ತಾರೆ ಇಲ್ಲ ಸರಿಯಾಗಿ ತಿಳ್ಕೊಳ್ಳಿ ಹಠ ಅವ್ರು ತಿಳ್ಕೊಳ್ಳಿ ಸರಿಯಾಗಿ ತಿಳ್ಕೊಬೇಕು. ತಿಳ್ಕೊಬೇಕಲ್ಲ, ಸರಿಯಾಗಿ ತಿಳ್ಕೊಬೇಕು, ಖಚಿತ ತಿಳ್ಕೊಬೇಕು. ಇನ್ನು ಕೆಲವರು ಯಾಕೆ ತಿಳಿದ ಏನಂತೆ ಇನ್ನಂತೂ ಮಾಡಿಬಿಡೋದು, ಆದರಾಗಲಿ ಹೋದ್ರೆ ಹೋಗಲಿ ಇದೊಂದು ಗುಂಪು. ಇನ್ನೊಬ್ಬನು ಹಾಗೇನೆಷ್ಟೇ ಹೋಗ್ತಾನೋ ಇದು ಸಾಧ್ಯ ಇಲ್ಲ ಹೀಗೆ ತಿಳ್ಕೊಬೇಕು ನಾನು, ಅದು ಒಪ್ಪೋದಿಲ್ಲ, ಅದು ಸರಿಯಾದನ್ನೇ ಒಪ್ಪೋದಿಲ್ಲ ಅಂತ. ತಪ್ಪಾದನ್ನು ಒಪ್ಪೋದಿಲ್ಲ ಅಂದರೆ ಸಾತ್ವಿಕ, ಸರಿಯಾದನ್ನು ಒಪ್ಪೋದಿಲ್ಲ ಅಂದರೆ ಅವನು ತಾಮಸ. ಇವು ಒಪ್ಪೋದೇ ಬೇಕಿಲ್ಲ ಅಂತ ಯೋಚನೆ ಮಾಡಿದರೆ ಯಾರು ಏನು ಹೇಳ್ತಾರೆ, ಅದು ದೇವ್ರ ಗುಡಿಗೂ ಹೋದ, ಇದಕ್ಕೂ ಹೋದ, ಅದಕ್ಕೂ ಹೋದ. ಯಾಕೆಂದ್ರೆ ಯಾವ್ದನ್ನ ಕೆಲಸ ಆದರಾಗಲಿ ಹೋದ್ರೆ ಹೋಗಲಿ ಅವನು ಯಾವ್ದ್ರ ಬಗ್ಗೆ ಖಚಿತತೆ ಇಲ್ಲ. ಅದು ಯಾವಾಗಲೂ ಕೂಡ ಸಂಶಯಾತ್ಮ ವಿನಸ್ಪತಿ, ಅದಕ್ಕೆ ರೆಫರೆನ್ಸ್. ಅದು ಒಮ್ಮೊಮ್ಮೆ ಸಂಶಯ ಪಟ್ಟರೆ ಸಂಶಯಾತ್ಮ ಅಂತ ಕರೆಯೋದಿಲ್ಲ, ಸಂಶಯ ಸ್ವರೂಪದಲ್ಲೇ ಇದೆ ಅವನಿಗೆ. ಸ್ವರೂಪದಲ್ಲೇ ಸಂಶಯ ಇದ್ದಾಗ ಏನಂತ ಕರೀತಾರೆ? ಸಂಶಯಾತ್ಮ ಅಂತ ಹೆಸರು. ಸರ್ವಾರ್ಥಾನ್ ವಿಪರೀತಾಂಶ, ಮತ್ತೆ ಎಲ್ಲ ವಿಷಯನೂ ತಪ್ಪೇ ತಿಳಿತಾನ ಅವನು. ದುರ್ಯೋಧನ ಸಾಯಬೇಕಾದ್ರೂ ಕೂಡ ತಾನು ಭಾರಿ ಕರೆಕ್ಟು, ಕೃಷ್ಣನೇ ತಪ್ಪು ಮಾಡ್ದ, ಕೃಷ್ಣನಿಂದ ಮಿಸ್ಗೈಡ್ ಆದ್ರು ಪಾಂಡವರು, ಇದೇ ರೀತಿ ಸಾಯ್ತಾನೋ. ಶಿಖರಿ ತಾನು ಮಿಸ್ಗೈಡ್ ಮಾಡ್ದ ಅನ್ಕೊಳ್ಳೇ ಇಲ್ಲ ತಾ. ಅದಕ್ಕಿಂತ ಅಂಶ ಒಂದೆರಡಲ್ಲ, ಸರ್ವ ತಪ್ಪು ಸರಿಯಾದ ಅರ್ಥಗಳನ್ನು ಕೂಡ ತಪ್ಪಾಗಿಯೇ ತಿಳಿತಾನೆ. ಬುದ್ಧಿಸ್ಸ ಪಾರ್ಥ ತಾಮಸಿ, ಅದಕ್ಕೆ ತಾಮಸಿ ಬುದ್ಧಿ ಅಂತ ಕರೀತಾರೆ. ಮುಂದೆ ಧೃತ್ಯಾಯ ಧಾರಯತೆ, ಇದೆಲ್ಲ ನಮಗೆ ಉಪಯೋಗ. ನಮ್ಮ ಬುದ್ಧಿ ಯಾವುದು ಅಂತ ಸರಿಯಾಗಿ ಯೋಚನೆ ಮಾಡಿ ಸಾತ್ವಿಕದಲ್ಲಿ ಹೋಗಬೇಕು, ಟ್ರೈನ್ ಅಪ್ ಮಾಡಬೇಕದನ್ನು. ಯಾರೋ ಏನು ತಿಳ್ಕೊತಾರೆ ಎಂಬುದಕ್ಕಿಂತ ಮುಖ್ಯ ನಾವೇನು ತಿಳ್ಕೊತೇವೆ ಎಂಬುದು ಅಷ್ಟೇ ಮುಖ್ಯ. ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ. ಇವತ್ತು ಅವನ್ನೇ ದೊಡ್ಡವ್ರು ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಬೋಣ. ಸಾತ್ವಿಕ ಏನು ಹೇಳ್ತಾನೆ, ಅವ್ರನ್ನ ತಪ್ಪು ತಿಂತಾರೆ, ಎಜುಕೇಟ್ ಮಾಡ್ತಾರೆ ಅಂತ ತಿಳ್ಕೊತಾನೆ. ಇವನು ರಾಜಸ ಏನು ಮಾಡ್ತಾನೆ, ಅವರ ಸ್ವಭಾವನೇ ಯಾವಾಗಲೂ ಬೈತಿರ್ತಾರೆ ಅಂದ್ರೆ ಯಾವಾಗಲೂ ಬೈತಿರ್ತಾರೆ ಅಷ್ಟೇ, ಅವನು ಅರ್ಥ ಮಾಡ್ಕೊಡೋದಿಲ್ಲ ಅವನು. ಅವನು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಹೇಳಿದ್ದೆಲ್ಲ ಬೈಲಕ್ಕೆ ಅಷ್ಟೇ. ಅವನು ಬೈದ ಅಂತ ತಿಳ್ಕೊಂಬೋದಿಲ್ಲ, ತಿದ್ದಿದ ಅಂತ ತಿಳ್ಕೊತಾನೆ. ಇವನು ಬೈದ ಅಂತ ಅವನು ನನ್ನ ಕೆರಿಯರೇ ಹಾಳು ಮಾಡ್ತಾನೆ ತಪ್ಪು ತಿಳ್ಕೊಂಡು ಬರೀ ಬೈದ ಅಲ್ಲ, ನನ್ನ ವಿರುದ್ಧ ನಾನು ಹಾಳಾಗಬೇಕು ಅಂತ ಹಾಗೆ ಮಾಡ್ತಾ ಇದ್ದಾನೆ ಅಂತೇಳಿ ದ್ವೇಷ ಮಾಡಕ್ಕೆ ಶುರು ಮಾಡ್ತಾ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬುದ್ಧಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಬುದ್ಧಿ ಅಂತೂ ಮೂರು ಜನಕ್ಕೆ ಇದ್ದೇ ಇರುತ್ತೆ ಹೊಟ್ಟಿನ ಮೇಲೆ, ಬುದ್ಧಿ ಇಲ್ಲದವ್ರು ಏನಾಗ ಚೇತನೇ ಆಗೋದಿಲ್ಲ. ಅವರು ಚೇತನ ಆದ್ರಿಂದ ಬುದ್ಧಿ ಇದೆ, ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ. ನೀವೇ ಹೇಳಿ, ತಿಳುವಳಿಕೆ ಇಲ್ಲದೆ ಇರೋದು ಕೂಡ ಏನಾದ್ರೂ ರಾಜ, ತಪ್ಪು ತಿಳುವಳಿಕೆ ಇದ್ರೆ ಮತ್ತೆ ಅದಕ್ಕೆ ರಾಜಸ ಅಂತ ಕರೆಯೋದು. ಮತ್ತೆ ಜ್ಞಾನ ಅಂತ ಇದೆಯಲ್ಲ ಅವನಿಗೀಗ, ಅವನೇನು ಗೊತ್ತಿರೋ ನಮಗೆ ಗೊತ್ತಾಗುತ್ತಲ್ಲ ಅವನ ದೃಷ್ಟಿಯಲ್ಲಿ ಅವನೇನಾಗಿದ್ದ ನಮ್ಗೆ ಅರ್ಥ ಆಗುತ್ತೆ. ಈಗ ಅವನ ತಪ್ಪರ್ದಿದ್ದು ಮೇಷ್ಟಿ ತಪ್ಪು ಅಂತ ಗೊತ್ತಾಗುತ್ತಿಲ್ಲ ಆ ಟೈಪ್. ಅವನಿಗೆ ಗೊತ್ತಾಗಿದೆ ಅಂತ ಮಾತ್ರ ಎಷ್ಟಿರೋದಲ್ಲ, ತಪ್ಪು ಉತ್ತರ ಬರೆದ್ರೆ ಅದು ತಪ್ಪೇ ಅದು. ಅವನಿಗೆ ಗೊತ್ತಾಗಲಿಲ್ಲ ಅಂದ್ರೆ ಗೊತ್ತಾಗ್ಲಿಕ್ಕೆ ತಪ್ಪು ಉತ್ತರ ಬರೆದಿರೋದು ಅವನು, ಗೊತ್ತಾಗ್ಲಿಲ್ಲ ಅಂದ್ರೆ ತಪ್ಪು ಬರೆದಿರೋದ್ರಿಂದ ತಪ್ಪು ಅಂತ ಹೇಳೋರು ತಪ್ಪು ಅಂತ ಹೇಳಿದ್ರೆ ಕತೆ ಮುಗೀತದ. ಧೃತ್ಯ, ಈಗ ಧೈರ್ಯದ ಬಗ್ಗೆ ಹೇಳ್ತಾರೆ. ಧೃತ್ಯ ಯಯ ಧಾರಯತೆ ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಸ ಪಾರ್ಥ ಸಾತ್ವಿಕಿ. ಧೃತಿ ಅಂದ್ರೆ ಒಂದೇ, ಧೈರ್ಯ ಅಂದ್ರೆ ಒಂದೇ. ಧೃತ್ಯ ಯಯಾ ಧಾರಯತೆ ಮನಃ ಪ್ರಾಣ ಇಂದ್ರಿಯ ಕ್ರಿಯಾ, ಅದಿಷ್ಟು ಒಂದೇ ಪದ, ಮನಃ ಪ್ರಾಣ ಇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಸ ಪಾರ್ಥ ಸಾತ್ವಿಕಿ. ಸರಿಯಾದ ಧೈರ್ಯ ಅಂದ್ರೆ ಇದು ಸಾತ್ವಿಕ, ಮನಸ್ಸು ಪ್ರಾಣ ಇಂದ್ರಿಯ ಕ್ರಿಯಾ ಇವಿಷ್ಟನ್ನು ಕೂಡ ಒಳ್ಳೆ ರೀತಿಯಲ್ಲಿ ಅವನು ಒಳ್ಳೇದನ್ನು ಮಾಡಬೇಕಾಗಿದೆ. ಹಠ ಹಿಡಿದು ಮಾಡಲೇಬೇಕು ಅಂತ ಹೋಗ್ತಾ ತಿಳಿಲೇಬೇಕು. ಉಪವನ್ ಓದ್ಲಕ್ಕೆ ಹೋದ ತಿನ್ಬೇಡ ಅಂದ್ರೆ ಎಷ್ಟು ಹಠ ಮಾಡೇ ಮಾಡ್ತಾ, ಧೈರ್ಯದಿಂದ ಮಾಡೇ ಮಾಡ್ತಾನೆ, ಬಿಡೋದಿಲ್ಲ. ಯಾಕಂದ್ರೆ ಗುರಿ ಸಾಧನೆ ಮಾಡಬೇಕಾಗಿತ್ತು ಅವನು. ಸರಿಯಾದ ಗುರಿನ ಸಾಧನೆ ಮಾಡಲಿಕ್ಕೆ ಸರಿಯಾದ ಮಾರ್ಗದಲ್ಲಿ ಹೊರಟಾಗ ಎಷ್ಟೇ ಆಪತ್ತುಗಳು ಬಂದರೂ ಕೂಡ ಸಹಿಸಿಕೊಳ್ಳೋದೇನಂತ ಕರೀತಾರೆ, ಅದು ಸಾತ್ವಿಕ ಧೈರ್ಯ. ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ, ಯೋಗ ಮನೋಯೋಗ ಅಂತ ಅರ್ಥ. ಮನಸ್ಸನ್ನ ದೇವರಲ್ಲೇ ಹಾಕಿರ್ತಾನೆ ಅಂತ ತಡ್ಕೋತಾನೆ, ಅದು ಸಾತ್ವಿಕ ಧೈರ್ಯ. ಧೃತಿಸ್ಸಾಪಾರ್ಥ ಸಾತ್ವಿಕಿ ಅಂತ ಧೈರ್ಯವನ್ನ ಸಾತ್ವಿಕಿ ಅಂತ ಕರೀತಾರೆ, ದೃಷ್ಟಾಂತ ಕೊಡ್ತಾರೆ. ಕುಂತ್ಯಾಹ ಧೃತಿಂಚೈವ, ಕುಂತಿ ಧೈರ್ಯ ನೋಡಿ ಅಂತ ಹೇಳ್ತಾರೆ. ಕುಂತಿಯ ಧೈರ್ಯ ಬಹಳ ವಿಧವೇ. 5 ಜನ ಮಕ್ಕಳ ಜವಾಬ್ದಾರಿ ಅವರೇನಿದ್ದಾರೆ, ತನ್ನ ಸೈಡಿನ ವಿಚಾರ ಮಾಡಿದರೆ 5 ಜನ ಮಕ್ಕಳು ಅವ್ರಿಗೇನು ಸಿಗಬೇಕು, ರಾಜ್ಯ ಸಿಗಬೇಕು. ಅಪೋಸಿಟ್ ಯಾರ್ಯಾರಿದ್ದಾರೆ, ಭೀಷ್ಮ ದ್ರೋಣ ಎಲ್ಲರೂ ಕೂಡ ಅಪೋಸಿಟ್ ಇದ್ದಾರೆ. ಅಂತ ಹೊತ್ತಿನಲ್ಲಿ ಕೂಡ ಏನ್ ಮಾಡಿಲ್ದು, ಕುಂತಿ ಬಿಡ್ಲಿಲ್ಲ, ಹಠ ಹೇಳಿಲ್ಲ, ಅವನಿಗೆ ಧೈರ್ಯ ತಂದ್ಕೊಂಡ್ಲು. ಉಳ್ದ ಹೋಗಿದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತದ್ರಲ್ಲಿ ಬೈದ್ ಗೆದ್ದು ತಾನು ಗುರಿ ಸಾಧಿಸ್ಬಿಡ್ತಾಳೆ. ಅದು ಸಾತ್ವಿಕತೆ. ವೇದವ್ಯಾಸರು ಬರೀತಾರೆ ಮಹಾಭಾರತದ ಮೆಸೇಜ್ಗಳಲ್ಲಿ, ದೊಡ್ಡ ಮೆಸೇಜ್ ಯಾವುದು ಒಂದು ಅಂದ್ರೆ, ಕುಂತಿ ಆಹಾ ಧೃತಿಂಚೈವ, ಕುಂತಿಯ ಧೈರ್ಯ ನೋಡ್ರಿ ಅಂತ ಹೇಳ್ತಾರೆ. ಕುಂತಿಯಿಂದ ಕಲಿಬೇಕಾದ ಪಾಠ ಅದು, ಸಾತ್ವಿಕ ಧೈರ್ಯ. ಅದು ಸಾತ್ವಿಕ ಧೈರ್ಯ ಒಳ್ಳೆ ದೃಷ್ಟಾಂತ ಕುಂತಿ. ಯೋಗೇನ ವ್ಯಭಿಚಾರಿಣ್ಯ ಧೃತಿಸ್ಸಾ ಪಾರ್ಥ ಸಾತ್ವಿಕಿ, ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾಧಾರಯತೆ ಅರ್ಜುನ, ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸಾ ಪಾರ್ಥ ರಾಜಸಿ. ಇವನು ಮತ್ತೆ ಫಲಾಕಾಂಕ್ಷಿ ಬಂತು, ಫಲ ಬಂತಷ್ಟ ರಾಜಸ ಆಗಿಬಿಡ್ತಾರೆ, ಫಲ ಸಿಗುತ್ತೆ. ಹೋಗ್ತಾನೆ, ಕ್ಯೂ ಒದ್ದಾಡ್ಕೊಂಡು ಹೋಗ್ತಾರೆ, ಸಂಭಾವನೆ ಕೊಡ್ತಿದ್ದಾರೆ, ತಳ್ಕೊಂಡು ಹೋಗ್ತಾನೆ, ಬಿಡೋದಿಲ್ಲ. ಯಾಕೆ ಅವನು ಯಾರು ಬಿಡಿಸ್ಬಿಡ್ತಾನೆ, ಯಾತಕ್ಕೆ, ತನಗೆ ಬೆನಿಫಿಟ್ ಇದೆ ಅದರಿಂದ. ಇಲ್ಲಿ ಆಗಲ್ಲ, ಗುರಿ ಸಾಧಿಸ್ಬೇಕು, ಗುರಿ ಒಂದು ಗುರಿ ಇದೆ ಸಾಧಿಸ್ಬೇಕು, ಇವರು ಫಲ ಸಾಧಿಸ್ಬೇಕು. ಗುರಿ ಮುಖ್ಯ ಅಲ್ಲ ಅವನಿಗೆ, ಫಲ ಮುಖ್ಯ. ಆದ್ರಿಂದ ಅವ್ರ ರಾಜಸ ಬುದ್ಧಿ ಸರಿಯಾಗಿ ಓದಿ ತಿಳ್ಕೊ, ಸಾತ್ವಿಕ ಓದ್ಬಿಡ್ತಾರೆ. ಓದಿ ತಿಳ್ಕೊಂಡ್ರೆ ಇನ್ನು ಕೊಡ್ತೇನೆ, ಓದ್ತಾನ ರಾಜಸ. ಅವನು ಬಹುಮಾನದ ಆಶೆಗೆ ಓದಿದ್ರೆ ರಾಜಸ, ತನ್ನ ಕರ್ತವ್ಯ ಅಂತ ಓದಿದ್ರೆ ಸಾತ್ವಿಕ, ಏನ್ ಮಾಡಿ ಓದೋದಿಲ್ಲ ಅಂದ್ರೆ ಅದು ತಾಮಸ. ಈಗ ಪ್ರತಿಯೊಂದರಲ್ಲೂ ಕೂಡ 3 ಭಾಗ ಸಿಂಪಲ್ ಆಗಿ ಆಗಿಬಿಡುತ್ತೆ. ತಲ್ಲಿ ತಲ್ಲಲ್ಲ, ಮಕ್ಕಳಿಗೆ ಒಳ್ಳೇದು ಮಾಡಬೇಕು, ತನ್ನ ತಾಯಿಯೇ ಜವಾಬ್ದಾರಿ. ಅದು ಮಕ್ಕಳಿಗೆ ಏನ್ ಅವ್ರಿಗೆ ಡ್ಯೂ ಸಿಗಬೇಕು. ಅದು ಇನ್ನೊಬ್ಬರು ಆದ್ಯತೆ ತಗೊಳ್ಳೋಕೆ ಹೊರಟಿಲ್ಲ, ಗೊತ್ತಾಯ್ತಾ, ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ, ಕೆಲಸ ಸಿಗಬೇಕು ಅವರಿಗೆ. ಅದು ಕೆಟ್ಟದಲ್ಲ, ಏನದು ಒಳ್ಳೇದು, ಯಾಕೆ ನಿರೀಕ್ಷಿತವಾದದ್ದನ್ನು ತಲುಪಬೇಕದು. ಹಸಿವೆ ಆಗಿದೆ, ಅನ್ನ ತಗೋಬೇಕು, ಕರೆಕ್ಟ್. ಇವು ಅವನು ಕಾಶಿವಲ್ಲೇನೋ ತಿನ್ಬೇಕು ಅಂದ್ರೆ ಫಲ ಆಯ್ತು. ಇಂಥದ್ದೇ ತಿನ್ಬೇಕಿಲ್ಲ, ಆಹಾರ ತಿನ್ಬೇಕು, ನಿಷಿದ್ಧ ಆಗಿರಬಾರ್ದು ಅಷ್ಟೆ. ಅದು ಒಳ್ಳೇದು, ಏನು ತಪ್ಪಲ್ಲ, ಆದ್ರೆ ಅದು ಕರ್ತವ್ಯ ಅದು, ಗೊತ್ತಾಯ್ತಾ. ಮಕ್ಕಳಿಗೆ ಏನು ಸಿಗಬೇಕೋ ಸಿಗ್ಲಿಕ್ಕೆ ಪ್ರಯತ್ನ ಪಡೋದು ಕರ್ತವ್ಯ ಅದು, ಅದು ಪಾರ್ಟ್ ಆಫ್ ದೇರ್ ಡ್ಯೂಟಿ. ಆದ್ದರಿಂದ ಅದು ಕೃಷ್ಣಾರ್ಪಣ ದೇವ್ರು ಒಪ್ಪಿಸ್ಬೇಕು ಮತ್ತೆ ಅದನ್ನು, ಅರ್ಥ ಆಯ್ತು. ಯಾರು ಏನಾಗಲಿ ಅಂತ ಹೇಳಿದ್ರೆ ಇಂಡಿಫರೆಂಟ್ ಆಗಿರ್ಲಿಕ್ಕೆ ಬರೋದಿಲ್ಲ, ಅದು ಸಾಧಿಸಿದರು. ಅದು ಮಕ್ಕಳು ಯಾರಿಗೆ ಮಧ್ಯೆ, ತುಂಬ ಸಾತ್ವಿಕರು ಬರಬೇಕಾದ ಅವರಿಗೆ ಎಲ್ಲ ಅರ್ಹತೆ ಇದೆ. ತಪ್ಪಿರೋದು ಮೋಸದಿಂದ, ಮತ್ತೆ ಯುದ್ಧ ಮಾಡಿ ಕಳ್ಕೊಂಡಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಯುದ್ಧ ಮಾಡಿ ಕಳ್ಕೊಂಡ್ಬಿಟ್ರೆ ಇವರು ತಪ್ಪದು, ವೀಕ್ನೆಸ್ ಅದು. ಯುದ್ಧ ಮಾಡಿ ಜೂನ್ನಾಗ ಕಳ್ಕೊಂಡಿದ್ದಾರೆ, ತಪ್ಪದು, ಅನ್ಯಾಯ ಅದು. ಇದೆಲ್ಲ ಯೋಚನೆ ಮಾಡಿದರೆ ಅದರಲ್ಲೂ ಕೂಡ ನ್ಯಾಯದ ಪ್ರಶ್ನೆ ಬೇರೆ, ಫಲದ ಪ್ರಶ್ನೆ ಬೇರೆ. ನ್ಯಾಯ ಅಂತ ತಿಳ್ಕೊಂಡು ಹಾಗಿದ್ದ ನ್ಯಾಯಾಧೀಶ ಇರ್ತಾನೆ, ಭಾರಿ ಸೀರಿಯಸ್ ಆಗಿ ಎಲ್ಲ ಎವಿಡೆನ್ಸ್ ನೋಡ್ತಾನೆ, ಆ ಫಲ ನೋಡೋಕ್ಕಾಯ್ತಲ್ಲ ಅಂದ್ರೆ ಯಾವ್ದಕ್ಕೆ ನೋಡ್ತಾನ ಅವನು, ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನೋಡ್ತಾನೆ. ಅದು ಫಲ ಅಲ್ಲ ಅದು, ಅದು ನ್ಯಾಯದ ಅಪೇಕ್ಷೆ, ಫಲದ ಅಪೇಕ್ಷೆ ಅಂತ ಕರೆಯೋದಿಲ್ಲ. ತನಗೇನು ಸಿಗುತ್ತೆ ನ್ಯಾಯ ಕೊಟ್ಟರೆ ಅಂತ ಯೋಚನೆ ಮಾಡಿದ್ರೆ ಅದು ಫಲ. ನ್ಯಾಯ ಕೊಟ್ಟಿದ್ದ ಏನು ಬಂತಿದ್ರಿಂದ, ನಾನು ತಪ್ಪು ನ್ಯಾಯ ಕೊಟ್ಟರೆ 1 ಕೋಟಿ ರೂಪಾಯಿ ಕೊಡ್ತಾನೆ ಅವನು, ಸರಿಯಾದ ನ್ಯಾಯ ಕೊಟ್ಟರೆ ಥ್ಯಾಂಕ್ಸ್ ಹೇಳಿ ಹೋಗ್ಬಿಡ್ತಾರೆ ಅಷ್ಟೇ. ಏನು ಮಾಡ್ತೀರಿ, ಅವನು ತಂದು ಥ್ಯಾಂಕ್ಸ್ ತೊಗೊಂಡು ನಾನೇನು ಮಾಡೋಕ್ಕೆ, ತಪ್ಪು ಹೇಳ್ತೀರಿ ಅಂತ ಅದು ತಪ್ಪು. ಅವನು ಯಾವ್ದಕ್ಕೆ ಮೋಸ ಮಾಡಿದ, ಈಗ ವ್ಯಕ್ತಿಗಲ್ಲ, ನ್ಯಾಯಕ್ಕೆ ಮೋಸ ಮಾಡಿಬಿಟ್ಟ. ನಾವೇನು ತಿಳ್ಕೊತೇವೆ, ಕ್ಲೈಂಟಿಗೆ ಮೋಸ ಮಾಡಿದೆ ಅಂತೇಳಿ. ಕ್ಲೈಂಟ್ಗೆಲ್ಲ ನಿಜವಾದ ಮೋಸ ಮಾಡಿದ್ದು ಯಾರಿಗೆ, ನ್ಯಾಯಕ್ಕೆ. ಅದಕ್ಕೆ ನ್ಯಾಯ ಯಾರು ಅಂದ್ರೆ ದೇವರು. ನ್ಯಾಯೋನೇತ ಸಮೀರಣ, ಯಾರಿಗೆ ಅನ್ಯಾಯ ಮಾಡಿದಾಗಾಯ್ತು, ದೇವರಿಗೆ ಅನ್ಯಾಯ ಮಾಡಿದಾಗಾಯ್ತು. ಈ ದೃಷ್ಟಿ ಯೋಚನೆ ಮಾಡಿದ್ರೆ ವ್ಯಕ್ತಿಗಾಗೋ ಅನ್ಯಾಯ ತತ್ವಕ್ಕಾದ್ರೆ ಪರಿ ದೇವರಿಗೆ ಅಪಚಾರ ಆದಾಗತ್ತೆ. ನ್ಯಾಯ ಸಲ್ಲಿಸ್ತ, ನ್ಯಾಯ ತಗೊಂಡು ಅವ್ನು ಥ್ಯಾಂಕ್ಸ್ ಹೇಳಲೇ ಇಲ್ಲ ನಮ್ಗೆ, ಅವ್ನು ಅಡ್ರೆಸ್ ಇಲ್ಲದೆ ಹೋಗ್ಬಿಟ್ಟ. ಸ್ಟಿಲ್ ಯಾರಿಗೆ ಅರ್ಪಣೆ ಮಾಡೋದು, ದೇವರಿಗೆ ಅದು. ಸೊ ಇವನು ದ್ರೋಹಿಯಾದ, ಕೃತಜ್ಞನಾದ, ಆದರೆ ಪುಣ್ಯ ಮಾತ್ರ ಇವನಿಗೆ ಬಂದೇ ಬಂತು. ನಾವೇನು ಮಾಡ್ತೀವಿ, ಅವನು ಹೇಗೋ ಥ್ಯಾಂಕ್ಲೆಸ್ ಫೆಲ್ಲೋ, ಅವ್ನಿಗೆ ಯಾಕೆ ಹೆಲ್ಪ್ ಮಾಡೋದು ಅಲ್ಲ, ಥ್ಯಾಂಕ್ಲೆಸ್ ಫೆಲ್ಲೋ ಅವನ ಪಾಪ ಅದು. ನಾವು ಸರಿಯಾಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ, ಅರ್ಥ ಆಯ್ತಾ. ಈ ರೀತಿ ಯೋಚನೆ ಮಾಡ್ತಾ ಹೋದಂತೆ ಸಾತ್ವಿಕವಾಗಲಿ ಶುರುವಾಗುತ್ತೆ. ಎಲ್ಲರೂ ಫಲಕ್ಕೆ ಟೆಂಪ್ಟ್ ಆದ್ರೂ ರಾಜಸ ಆಯ್ತು. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾಧಾರಯತೆ ಅರ್ಜುನ, ಪ್ರಸಂಗ ಪ್ರಸಂಗ ಅಂದ್ರೆ ಪ್ರಸಂಗ ಬಂದ್ರೆ ಅಲ್ಲ, ಪ್ರಾಸಂಗ, ಸಂಘ ಅಸಂಗ ಪ್ರಸಂಗ ಅಂದ್ರೆ ನಾನು ಅಹಂಕಾರ ಇದೆ, ನನ್ನದು ಅಂತ ಅಹಂಕಾರ ಇದೆ. ಧರ್ಮ ಕಾಮಾರ್ಥಗಳ ಬಗ್ಗೆ ಅವನ ಧೈರ್ಯ ಏನಿದ್ರು, ಯಾವುದಕ್ಕೋಸ್ಕರ, ಧರ್ಮ ಕಾಮ ಮೋಕ್ಷಕ್ಕೋಸ್ಕರ ಅಲ್ಲ, ಧ್ರುವ ಅಷ್ಟು ತಡ್ಕೊಂಡ ಯಾತಕ್ಕೆ, ಮೋಕ್ಷಕ್ಕಾಗಿ. ಅದು ಸಾತ್ವಿಕ. ಇದು ಬೇರೆದಕ್ಕೋಸ್ಕರ ತಡ್ಕೊಂಡ್ಬಿಟ್ರೆ ಏನದು, ನೋಡಿ ಬೆಳಿಗ್ಗೆ 5ಕ್ಕೆ ಕೇಳ್ತಾನೆ, ಕಷ್ಟಪಡ್ತಾನೆ, 6 ಗಂಟೆಗೆ ಊಟ ಮಾಡ್ತಾನೆ, ಆಫೀಸ್ಗೆ ಹೋಗ್ತಾನೆ, ಬರ್ತಾನೆ, ಎಷ್ಟು ಕಷ್ಟಪಡ್ತಾನೆ ಪಾಪ. ಯಾವುದು ಸಂಪಾದನೆಗೋಸ್ಕರ, ಅದು ರಾಜಸ ಆಗೋಯ್ತು. ಇನ್ನೊಬ್ಬನು ಕರ್ತವ್ಯ, ಬೆಳಿಗ್ಗೆ ಇಡ್ತಾನೆ ದೇವ್ರ ಪೂಜೆ, ಅಷ್ಟಲ್ಲೇ ದೇವ್ರ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾನೆ. ಯಾತಕ್ಕೆ ಅದು, ಅದು ಸಾತ್ವಿಕ ಆಗೋಯ್ತು. ಬರೀ ದುಡ್ಡಿಗೆ ಹೋದ ಧರ್ಮ ಇದು ರಾಜಸ, ಜ್ಞಾನಕ್ಕೆ ಹೋದ ಅದು ಸಾತ್ವಿಕ, ಇನ್ನೊಂದು ಕಳೆತನಕ್ಕೆ ಹೋದ ಅಷ್ಟೊತ್ತಿಗೆ ಎದ್ದು ಬಿಟ್ಟು 6 ಗಂಟೆ ಬರೀ 12 ಗಂಟೆಗೆ ರಾತ್ರಿ ಹೊರಟುಬಿಟ್ಟ, ಒಬ್ಬ ಧೈರ್ಯ ಎಂತದ್ದ ಎಂತ ಬುದ್ಧಿ ಅದ ತಾಮಸ. ಅಂದ್ರೆ ಗುರಿ ಕೆಟ್ಟದಾಗಿದ್ದಾಗ ಏನೇನ್ ಮಾಡ್ತಾನೆ ಅದಿಷ್ಟು ಧೈರ್ಯ ಕೂಡ ಏನದು ತಾಮಸ. ಅವ್ರ ಫಲಕ್ಕೋಸ್ಕರ ಏನ್ ಸಾಧನೆ ಮಾಡ್ತಾನೆ ಅದಿಷ್ಟು ಕೂಡ ರಾಜಸ. ಜ್ಞಾನಭಕ್ತಿ ಹರಿಪ್ರೀತಿಗೋಸ್ಕರ ಮಾಡಿದ್ದೆಲ್ಲ ಏನದು ಸಾತ್ವಿಕ. ಇದು ಧೈರ್ಯ ಅನ್ನೋದು ಮೂರು ಭಾಗ. ರಾಯರು ಸುಖ ಧೈರ್ಯ ಶಾಲಿ ಎಂಥ ದಾರಿದ್ರ್ಯ ಇದ್ದು ಕೂಡ ಏನ್ ಮಾಡಿದಾರೆ ಅದನ್ನ ಸಹಿಸಿಕೊಂಡು. ಶಾಸ್ತ್ರ ಮುಖ್ಯಾತ ಜಸ್ತ್ರ ಪಾಠ ಪ್ರವಚನ ಬಿಡಲೇ ಇಲ್ಲ. ಅದಕ್ಕದು ಅತ್ಯಂತ ಸಾತ್ವಿಕ ಧೈರ್ಯ. ಸುಖ ಧೈರ್ಯ ಶಾಲಿ ಅಂದ್ರೆ ಸಾತ್ವಿಕ ಸುಖ ಸಾತ್ವಿಕ ಧೈರ್ಯ ಅದು ಹೊಂದಿದವರು ಅಂತ ಅರ್ಥ. ಅಲ್ಲಿ ಕಳ್ಕೊಂಡು ತಪ್ಪದು ತಿರುವಾಜ ಸರಿ ಅಂತ ಯಾರು ಹೇಳೋದಿಲ್ಲ. ಹೇಳಿದ್ರೆ ತಪ್ಪೇ ಅದು. ತಿರುವಾಜ ತಪ್ಪು ಮಾಡಿದಾಗ ಅದೇನು ಲಾಂಗ್ವೇಜ್ ಬಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟ ದೊಡ್ಡಪ್ಪ ಹೇಳ್ಕಿದ್ದಾನೆ ಮಾಡಬೇಕಷ್ಟು. ಆದ್ರೆ ತಪ್ಪು ಹೇಳ್ತಾನೆ ಯೋಚನೆ ಮಾಡಲಿಲ್ಲ. ಪ್ರಹ್ಲಾದ ಹಾಗಲ್ಲ. ಗುರುಕ್ತಮ ವೀರಗ್ರಾಹ್ಯಂ ಮೆದನರ್ಥೆ ಅರ್ಥ ಕಲ್ಪನಂ. ದೊಡ್ಡವರಾದ ಮಾತ್ರಕ್ಕೇನೆ ತಪ್ಪು ಹೇಳಿದ್ರೆ ಕೇಳಬೇಕಾಗಿಲ್ಲ. ಪ್ರಹ್ಲಾದ ಪ್ರೊಟೆಸ್ಟ್ ಮಾಡ್ದ, ತಂದೆನೇ ಪ್ರೊಟೆಸ್ಟ್ ಮಾಡ್ದ. ಈತ ದೊಡ್ಡಪ್ಪನ ಪ್ರೊಟೆಸ್ಟ್ ಮಾಡೋಕ್ಕಾಗಲಿಲ್ಲ. ತಂದೆ ಕೂಡ ಅಲ್ಲ ಆತ, ನಾನು ದೇವರಿಗೆಲ್ಲ ಬರೋದಿಲ್ಲ, ನಾನು ಬೇರೆಯವ್ರ ಕರೆದ್ರೆ ಬರ್ತೀನಿ. ಕ್ಲಬ್ ಕರೆದ್ರೆ ಹೋಗ್ಬಿಟ್ಟು ದೊಡ್ಡವ್ರು ಕರೀತಾರೆ ಅಂತೇಳಿ ಹೋಗ್ಬೇಡ, ನೀವು ಹೋಗ್ಬೇಡಿ, ನಾನು ಬರೋದಿಲ್ಲ ಅಂತ ಹೇಳ್ಬೇಕಾಗ. ಅದಕ್ಕೆ ಗುರುಕ್ತಮ ವೀರಗ್ರಾಹ್ಯಂ ಮೆದನರ್ಥೆ ಅರ್ಥ ಕಲ್ಪನ. ಇದು ಪ್ರಹ್ಲಾದರಾಜರ ಮಾತು. ರಾಮಾಯಣಕ್ಕೆ ಹೋದ್ರೆ ಲಕ್ಷ್ಮಣ ಹೇಳ್ತಾನೆ, ಗುರುರಪಿ ಅವಲಿಪ್ತಸ್ಯ ಕಾರ್ಯಾಕಾರ್ಯ ಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ. ಅವ್ರ ಮಾತು ಕೇಳಬಾರ್ದಲ್ಲ, ನಿಗ್ರಹ ಮಾಡಬೇಕು ಅಂತ ಹೇಳ್ತಾನೆ. ಅವ್ನು ಎದುರಿಸ್ಬೇಕು ಅವ್ರನ್ನ. ಆಚಾರ್ಯ ಕೃಷ್ಣಾವರ್ಧನ ಹೇಳ್ತಾರೆ, ತಂದೆ ತಾಯಿ ಮೊದಲಾದವರು ವಯಸ್ಸಾಗಿರ್ತದೆ, ಏಕಾಸಿ ಮಾಡಕ್ಕೆ ಆಗೋದಿಲ್ಲ ಅಂತ ತಿಂದುಬಿಟ್ರೆ ಕಷ್ಟ ಅಂತ ವಾಚ್ ಮಾಡ್ಬೇಕಂತೆ, ತಿನ್ನದಂತೆ ನೋಡ್ಕೋಬೇಕಂತ ಅವ್ರನ್ನ. ಯಾತಕ್ಕೆ? ಯದ್ಯಪಿ ತಂದೆ ತಾಯಿ ಹೌದು, ಆದ್ರೆ ತಪ್ಪು ಮಾಡಕ್ ಹೊರಟಾಗ ಏನ್ ಮಾಡ್ಬೇಕು? ಅದನ್ನ ಹಿಡಿಬೇಕು. ತಂದೆ ತಾಯಿನೇ ದಶ್ಯವತ್ ನಿಗ್ರಹ ಕಳ್ಳ ಹಿಡಿದಾಗ ಹಿಡಿಬೇಕಂತೆ. ಓ ತಿಲ್ಲ ಕೂತಿರಿ ನೋಡಿದ್ರೆ ಅಂತ ಹೇಳ್ಬಿಟ್ಟು. ಅದು ಯಾಕೆ? ಅದು ಕರ್ತವ್ಯ. ಅದು ಗೊತ್ತಾಯ್ತಾ? ಧರ್ಮಾಚರಣೆ ಮಾಡೋದಕ್ಕೆ ಸಹಕಾರ ಕೊಡಬೇಕು, ಅಧರ್ಮ ಮಾಡದೇ ಇರೋದಕ್ಕೆ ನಾವು ಅದು ಅಷ್ಟೇ ಎಚ್ಚರ ವಹಿಸ್ಬೇಕು. ಅದನ್ನ ಸಾತ್ವಿಕ ಧೈರ್ಯ, ತಾಮಸ ಧೈರ್ಯ, ರಾಜಸ ಧೈರ್ಯ. ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸಾ ಪಾರ್ಥ ರಾಜಸಿ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನಾ ವಿಮುಂಚತಿ ದುರ್ಮೇಧ ಧೃತಿಸ್ಸಾ ಪಾರ್ಥ ತಾಮಸಿ. ಇದು ಸ್ವಪ್ನ ಅಂದ್ರೆ ನಿದ್ರಾದಿಗಳು. ಏನ್ ಮಾಡಿ ಹೇಳಕ್ ತಯಾರಿಲ್ಲ ಅವರು, ಏನು ಯಾರೇ ಬರಲಿ ಹೇಳೋದಿಲ್ಲ ಅಂತಾನೆ. ಸ್ವಪ್ನ ಶಬ್ದಕ್ಕೆ ನಿದ್ರೆ ಅಂತಾನು ಅರ್ಥ, ಕನಸು ಅಂತಾನು ಅರ್ಥ. ಭಯಂ ಶೋಕಂ, ಭಯ ಶೋಕ ವಿಷಾದ ಏನೇ ಆಗಲಿ ಏನ್ ಮಾಡೋದು ಹಿಡಿದ ಕೆಲಸ ಬಿಡೋದಿಲ್ಲ. ದುರ್ಯೋಧನ, ಭೀಷ್ಮರು ಹೋದ್ರು, ದ್ರೋಣರು ಹೋದ್ರು, ಕಾರಣ ಯಾರು ಹೋದ್ರು ಕೂಡ ಏನ್ ಮಾಡಿದವನು ಬಿಡ, ನಾ ದ್ವೇಷ ಮಾಡೇ ಮಾಡ್ತೇನೆ ಅಂತ ಮಾಡ್ದ. ಇದು ಧೃತಿಸ್ಸಾ ಪಾರ್ಥ ತಾಮಸಿ, ಕೆಟ್ಟ ಧೈರ್ಯ. ಇದನ್ನೆಲ್ಲ ಏನ್ ಮಾಡ್ತಾರೆ? ಛಲದೋಳು ದುರ್ಯೋಧನ ಮುಂದೆ ಹೊರಡ್ಬಿಡ್ತಾರೆ. ದುರ್ಯೋಧನ ಇದ್ದಾಗಿರ್ಬೇಕು, ಛಲ ಸಾಧಿಸ್ಲಿಕ್ಕೆ ಹಾಳಾಗೋಗ್ಬೇಕು ಅಂತ ಅರ್ಥ ಆಗತ್ತೆ. ಅಂಥ ಛಲ ಇರಬಾರ್ದು, ಅಂತ ಅಂತ ಛಲನ ಬಿಟ್ಬಿಡ್ಬೇಕು. ಅದು ನಿಜವಾದ ಅರ್ಥದಲ್ಲಿ ಸಾತ್ವಿಕ. ನಾ ವಿಮುಂಚತಿ ದುರ್ಮೇಧ ಧೃತಿಸ್ಸಾ ಪಾರ್ಥ ತಾಮಸಿ. ಹೀಗೆ ಇದೆಲ್ಲ ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ರೆ ಆಗ ಒಳ್ಳೆ ಪ್ರೋಗ್ರೆಸ್ ಭಾರಿ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಸುಖಂ ತ್ವಿಧಾನೀಂ ತ್ರಿವಿಧಂ ಶೃಣುಮೇ ಭರತ ಋಷಭ ಅಭ್ಯಾಸ ದ್ರಮತೆ ಯತ್ರ ದುಃಖಾಂತಂಚನಿ ಗಚ್ಚತಿ. ಇನ್ನೊಂದು ಪಾಯಿಂಟ್, ಈಗ ಇವತ್ತು ಜನ ಸುಖವಾಗಿದ್ದಾರೆ, ಯಾವ ಕಲ್ಪನೆ ಇಲ್ಲ, ಸುಖದ ಕಲ್ಪನೆ ಇಲ್ಲ ಅವ್ರಿಗೆ. ಫಸ್ಟ್ ಸುಖದ ಡೆಫಿನೇಷನ್ ಹೇಳ್ತಾರೆ. ಫಸ್ಟಿಗೆ ಸುಖ ಅಂದ್ರೆ ಏನು? ಫಸ್ಟು ಸುಖ ಅಂದ್ರೆ ಏನು ನೋಡಿ. ಸುಖಂತೂ ಇದಾನೀಂ ತ್ರಿವಿಧಂ ಶೃಣುಮೇ ಭರತ ಋಷಭ, ಅರ್ಜುನ ಹೇಳ್ತೇನೆ ಕೇಳು. ಸುಖ ಕೂಡ ಮೂರು ವಿಧ, ಅಭ್ಯಾಸ ದ್ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಯಾ ವಿಧಕ್ಕೆ ತಕ್ಕಂತೆ ಆ ಸುಖದ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಮತ್ತೆ ಅವ್ರು ಪಡೋ ದುಃಖನ ಅವ್ರು ಕಳ್ಕೊಂಡು ತಿಳ್ಕೊಂಡ್ಬಿಡ್ತಾರೆ. ಒಬ್ಬರವ್ರ ಸುಖದ ಕಲ್ಪನೆ ವಿಚಿತ್ರವಾಗಿರುತ್ತೆ. ಅದನ್ನು ಹೇಳ್ತೇನೆ ಬಿಡಿಸಿ. ಅದರಲ್ಲೂ ಸಾತ್ವಿಕ, ರಾಜಸ, ತಾಮಸ ಯಾವುದದು ಅಂದರೆ, ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಎಷ್ಟ್ ಇಂಪಾರ್ಟೆಂಟ್. ಯತ್ ಯಾವುದು ಅಗ್ರೇ ಮೊದಲಿಗೆ, ವಿಷಂ ಇವ ವಿಷದಂತೆ ಅತ್ಯಂತ ಅಹಿತ, ಪ್ರಾರಂಭದಲ್ಲಿ ತುಂಬಾ ವಿಷ ಇದ್ದಾಗಿರುತ್ತೆ. ಪರಿಣಾಮೇ ಅಮೃತೋಪಮಂ, ಅದ್ರ ರಿಸಲ್ಟ್ ಮಾತ್ರ ಹೇಗಿರುತ್ತೆ? ಅಮೃತ ಇದ್ದಾಗಿರುತ್ತೆ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ, ಆ ಸುಖ ಏನಂತ ಕರಿಬೇಕು? ಸಾತ್ವಿಕ ಅಂತ ಕರಿಬೇಕು. ಅದರ ಏನ್ ಎಫೆಕ್ಟ್ ಅಂದ್ರೆ, ಆತ್ಮ ಬುದ್ಧಿ ಪ್ರಸಾದಜಂ, ಮನಸ್ಸಿ ಸಂತೋಷ, ಬುದ್ಧಿ ಸಂತೋಷ, ಆರಾಮಾಗಿರ್ತಾರೆ, ಎಂಜಾಯ್ಸ್ ಇಟ್. ಅದನ್ನೇನಂತಾರೆ? ಸಾತ್ವಿಕ ಸುಖ. ಮೊದಲು ಕಷ್ಟ ಅನಿಸುತ್ತೆ, ಆಮೇಲೆ ಸುಖ ಅನಿಸುತ್ತೆ. ಮತ್ತು ಮನಸ್ಸಿಗೆ, ಇಂದ್ರಿಯಗಳಿಗೆ, ಎಲ್ಲದಕ್ಕೂ ಕೂಡ ಯಾವಾಗ ಫ್ರೆಶ್ನೆಸ್ ಫೀಲ್ ಮಾಡ್ತಾರೆ. ಅದು ಯಾವುದದು? ಸಾತ್ವಿಕ ಸುಖ. ಇವು ಕಷ್ಟಪಟ್ಟು ಓದ್ತಾರೆ ವಿಷ ಇದ್ದಾಗ ಲೆಕ್ಕ, ರಿಸಲ್ಟ್ ಬಂತು ಕೆಲವು ಎಂಥ ಆನಂದ ಆಗುತ್ತೆ ಅವನಿಗೆ. ಮೊದಲು ಕಷ್ಟಪಟ್ಟ, ಆಮೇಲೆ ಸುಖಪಟ್ಟ. ಅದೇ ರೀತಿ ಎಷ್ಟೋ ಪ್ರಸಂಗಗಳಲ್ಲಿ ಕಷ್ಟಪಡ್ತಾರೆ, ಮೊದಲು ಸುಖಪಡ್ತಾರೆ. ಆಮೇಲೆ ಇನ್ನೊಂದಿದೆ, ಯತ್ಸುಖಂ ಸಾತ್ವಿಕಂ ಪ್ರೋಕ್ತಂ. ಏಕಾದಶಿ ಆದಿಗಳು ಎಷ್ಟು ಕಷ್ಟ ವ್ರತಗಳೇ, ಅಲ್ಲಿ ಪರಿಣಾಮ ಹೇಗಿರುತ್ತೆ? ಅದರಲ್ಲೂ ಭಾರಿ ಔಷಧಿ ತಗೋತಾರೆ, ಅದು ಆಪರೇಷನ್ ಕಷ್ಟ, ಇಂಜೆಕ್ಷನ್ ತಗೊಳ್ಳೋದು ಕಷ್ಟ, ಔಷಧಿ ಕಹಿ ತಗೊಳ್ಳೋದು ಕಷ್ಟ, ಆದ್ರೆ ಪರಿಣಾಮ ಏನಿದೆ ಅದು ಒಳ್ಳೇದಾಗುತ್ತೆ. ಆ ಕಾಲಕ್ಕೆ ಕಷ್ಟ ಆದ್ರೂ ಕೂಡ ಸರಿ, ಸಮುದ್ರ ಮಥನ ಮಾಡಿದ್ರು. ಫಸ್ಟ್ ಯಾವ್ದು ಬಂತು, ಲಾಸ್ಟ್ ಯಾವ್ದು ಬಂತು, ಅಮೃತ. ಫಸ್ಟ್ ವಿಷ ಬರೀ ಅಮೃತ, ಸಾತ್ವಿಕ ಕಾರ್ಯ ಅದು, ಸಾತ್ವಿಕ ಕಾರ್ಯ. ಆದ್ರಿಂದ ಯಾವುದ್ರ ಮೊದಲು ಕಷ್ಟ ಇದ್ದು ಕೊನೆ ಸುಖ ಬಂದ್ರೆ ಅದು ಯಾವಾಗ ಏನಂತ ತಿಳ್ಕೋಬೇಕು, ಸಾತ್ವಿಕ ಅಂತ ತಿಳಿಬೇಕು. ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ತಾಜ ಸಂಸ್ಮೃತಂ. ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಪಮಂ. ಆರಂಭದಲ್ಲಿ ಅವನಿಗೇನಿಸುತ್ತೆ, ಅಮೃತ ಕಂಠ ಕಾಣುತ್ತೆ. ಫಸ್ಟ್ಗೆ ಕ್ಲಾಸ್ ಚೆಕ್ ಕರೋಡ್ ಹೊರಟುಬಿಟ್ಟ, ಮೇಷ್ಟ್ರು ನೋಡಿ, ಸದ್ಯ ಮೇಷ್ಟ್ರು ನೋಡಲಿಲ್ಲ, ಗೊತ್ತಾಯ್ತಾ? ದಡ್ಡ ಮೇಷ್ಟ್ರು ಅದು ಬೇರೆ, ಮೇಷ್ಟ್ರು ದಡ್ಡ ಗೊತ್ತೇ ಆಗಲಿ, ಎಷ್ಟು ಜಾಣ ನಾನು ತಪ್ಸ್ಕೊಂಡ್ಬಂದ್ಬಿಟ್ಟು ಎಂಜಾಯ್ ಮಾಡ್ದೆ. ಪರೀಕ್ಷೆ ಅದೇ ಪ್ರಶ್ನೆ ಬಂತು, ಕತೆ ಮುಗಿತು ಅಂತ. ಯಾವ ಕ್ಲಾಸ್ ತಪ್ಪಿಸಿದ್ದ, ಅದೇ ಕ್ಲಾಸಿನ ಪ್ರಶ್ನೆ ಬಂತು, ಫೇಲ್ ಆದ. ಅದೇನು ದುಃಖ, ಭಯಂಕರ ದುಃಖ ಆಗೋಯ್ತು ಅಂತ. ಆಗ ಸುಖ, ಪರಿಣಾಮದಲ್ಲಿ ಆ ದುಃಖ. ಅದು ಮೊದಲು ದುಃಖ, ಕೊನೆಗೆ ಸುಖ, ಮೊದಲು ಸುಖ ಕೊನೆಗೆ ದುಃಖ. ತತ್ ಅದನ್ನ ಪರಿಣಾಮೇ ವಿಷಮಿವ ತತ್ಸುಖಂ ರಾಜ ಸಂಸ್ಕೃತಂ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ, ಇದು ಆತ್ಮಬುದ್ಧಿ ಪ್ರಸಾದ. ಮನಸ್ಸಿನ ಒಳಗೆ ಒಳಗೆ ಹುಟ್ಟ ಸುಖ, ಸುಖ ಅದು ಸಾತ್ವಿಕ. ವಿಷಯ ಇಂದ್ರಿಯ ಸಂಪರ್ಕದಿಂದ ಬಂದಾಗ ಅದು ರಾಜಸ. ವಿಷಯ ಇಂದ್ರಿಯ ಸಂಪರ್ಕದಿಂದ ಬಂದಿದೆ, ಅದು ಹೋದ ತಕ್ಷಣ ಹೋಗ್ಬಿಡುತ್ತೆ. ಕಾಂಟ್ಯಾಕ್ಟ್ ಇರೋವರೆಗೂ ಬರುತ್ತೆ, ಕೆಲವರು ಇರ್ತಾರೆ ಆ ಸ್ವಿಚ್ ಸರಿ ಹಿಡ್ಕೊಂಡು ನಿಂತಿರ್ತಾರೆ, ಅಲ್ಲಿ ಹೋಗಿ ಬಿಟ್ಟ ತಕ್ಷಣ ಮತ್ತೆ ಹೋಗ್ಬಿಡುತ್ತೆ ಕರೆಂಟ್. ಎಷ್ಟು ಹಿಡ್ಕೊಳಕ್ಕಾಗಲ್ಲ, ಅವರಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಹೌದಲ್ಲ, ಎಷ್ಟೊತ್ತು ಹಿಡ್ಕೊಳಕ್ ಸಾಧ್ಯ, ಹಿಡ್ಕೊಂಡ ಮಾತ್ರ ಕರೆಂಟ್ ಆನು, ಬಿಟ್ಟ ತಕ್ಷಣ ಹೋಯ್ತು. ಅದೇನದು, ವಿಷಯೇಂದ್ರಿಯ ಸಂಪರ್ಕದ ಮಾತ್ರ ಬಂದಿದ್ದು. ಸ್ವಿಚ್ ಆರಿಸಿ ಬಿಟ್ಟರೇ ಇಲ್ಲ, ಆದ್ಮೇಲೆ ಬರ್ತಾನೆ ಇದೆ. ಆ ಸಾತ್ವಿಕ ನಿಶ್ಚಿಂತೆ, ಶಾಸ್ತ್ರ ಪಾಠ ಓದ್ದ, ಆಗಬೇಕ ಆನಂದ, ನೆನೆಸ್ಕೊಂಡಾಗ ಆನಂದ, ಯಾವ ಕಾಲಕ್ಕೂ ಅದು ಆನಂದ ಹೋಗೋದೇ ಇಲ್ಲ ಮತ್ತೆ, ಅದು ಸಾತ್ವಿಕ. ಇದು ವಿಷಯೇಂದ್ರಿಯ ಸಂಪರ್ಕದಿಂದ ಬರೋದ್ರಿಂದ ವಿಷಯ ಇದ್ದಾಗ ಸುಖ, ವಿಷಯ ಹೋದ ತಕ್ಷಣ ದುಃಖ. ಅಂದರೆ ಮಾತ್ರಾಸ್ಪರ್ಶಾಸ್ತ್ರ ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಮಾತ್ರಾಸ್ಪರ್ಶ, ಇವತ್ತು ಊಟ ಮಾಡ್ತಾನೆ ಸುಖ ಬಂತು, ಹಸಿವೆ ಆಯಿತು ಮತ್ತೆ ಹೋಯ್ತು, ಮತ್ತೆ ದುಃಖ. ಅಲ್ಲಿ ಭಾರಿ ಹಸಿವೆ, ಭಾರಿ ದುಃಖ, ಹೊಟ್ಟೆ ತುಂಬಿತು ಸುಖ, ವರ್ಲ್ಡ್ ಆಗ್ತಾ ಇದೆ. ಜ್ಞಾನದಲ್ಲಿ ಹಾಗಲ್ಲ, ಮತ್ತೆ ಹೋಯ್ತು ಇಲ್ಲ ಅದು, ಗೊತ್ತಾಯ್ತು? ಒಂದು ವಿಷಯ ಅರ್ಥ ಆಯ್ತು ಅಂದ್ರೆ ಏನು ಫಾರ್ ಎವರ್ ಕ್ಲೋಸ್, ಮತ್ತೆ ಏನಾಗೋದಿಲ್ಲ, ಅದು ಮತ್ತೆ ಹಸಿವೆ ಅಂತ ಬರೋದಿಲ್ಲ, ಆ ವಿಷಯ ಚಾಪ್ಟರ್ ಕ್ಲೋಸ್. ಅದು ಇದು ಹಾಗಲ್ಲ, ಎಷ್ಟು ತಿಂದ್ರು ಕೂಡ ಏನಾಗುತ್ತದ, ಅದೇ ಅನ್ನ ಹಸಿವು ಹೋಯ್ತು, ಮತ್ತೆ ಹಸಿವು ಬಂತು, ಮತ್ತೆ ಅನ್ನ, ಮತ್ತೆ ಹಸಿವು ಹೋಯ್ತು ಅನ್ನ. ಜ್ಞಾನ ಆಗಲ್ಲ, ಸಾತ್ವಿಕ. ಸೊ ಜ್ಞಾನದ ಸುಖ ಯಾವುದದು, ಸಾತ್ವಿಕ ಸುಖ. ಅನ್ನದ ಸುಖ ಏನದು, ರಾಜಸ ಸುಖ. ಇನ್ನು ನಿಷಿದ್ಧ ಅನ್ನದ ಸುಖ ಏನದು, ತಾಮಸ. ನಿಷಿದ್ಧ ಅನ್ನ ತಾಮಸ ಸುಖ ಅದನ್ನು ಹೇಳ್ತಾರೆ. ವಿಷಯ ಇಂದ್ರಿಯ ಸಂಯೋಗ ಎತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ನೆಕ್ಸ್ಟ್ ಯದಗ್ರೇ ಮೂರನೇ ದೀಗ, ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸ ಮುದಾಹೃತಂ. ಯತ್ ಯಾವುದು, ಅಗ್ರೇ ಅಂದರೆ ಮೊದಲಿಗೆ, ಅನುಬಂಧೇ ಥ್ರೂ ಔಟ್ ಮತ್ತೆ ಥ್ರೂ ಔಟ್, ಬಂಧ ಅನುಬಂಧ ಅಂದರೆ ಆದಾವಂತೇಚ ಮಧ್ಯೇಚ ಮೊದಲಿಗೆ ಆಮೇಲೆ ಕೊನೆಗೆ. ಸುಖಂ ಮೋಹನಮಾತ್ಮನಃ ಅದು ಮೈ ಮರೆಸ್ತಕ್ಕಂಥ ಸುಖ. ಅದು ಎಚ್ಚರ ಇಲ್ಲ, ಸುಖ ಬಂದಾಗ ಏನಾಗುತ್ತದೋ ಮೈ ಮರ್ತ್ಬಿಡ್ತಾನೆ, ಮದ್ಯಪಾನ ಮಾಡ್ತಾನೆ, ಏನಾಗುತ್ತೆ ಅವನಿಗೀಗ, ಎಲ್ಲ ಫರ್ಗೆಟ್ಸ್ ಎವ್ರಿಥಿಂಗ್. ಅದಕ್ಕೆ ಮೋಹನಮಾತ್ಮನಃ, ಮನಸ್ಸಿಗೆ ಮೋಹ ಕವಿಸುತ್ತೆ. ನಿದ್ರಾ ಆಲಸ್ಯ ಪ್ರಮಾದೋತ್ಥಂ, ಮಲಗಿದ ಕುಂಭಕರ್ಣ ನಿದ್ರೆ ಸುಖ ಕೇಳ್ಕೊಂಡ, ತಾಮಸ ಅದು, ಗೊತ್ತಾಯ್ತಾ? ನಿದ್ರೆ ಬರಬಾರದು ಅಂತ ಬಿಟ್ಟು ನಿದ್ರೆ ಬರಬೇಕು ಅಂತ ಕೇಳ್ಕೊಂಡ, ಆಲಸ್ಯ ಸೋಮಾರಿತನ, ಅದು ಪ್ರಮಾದ, ತಪ್ಪು ಮಾಡಬೇಕು. ಇವೆಲ್ಲ ಏನು ಸುಖಗಳಿವೆಲ್ಲ, ತಾಮಸ ಸುಖ. ನಿದ್ರಾ ಆಲಸ್ಯ ಪ್ರಮಾದೋತ್ಥಂ ತತ್ತಾಮಸಂ ಉದಾಹೃತಂ. ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸೋ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳಿರೋದು. ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಃ. ಇದು ಕೂಡ ವಿಷಯ ಸಂಬಂಧಿನೇ, ಇದು ವಿಷಯ ಸಂಬಂಧಿನೇ. ರಾಜಸನು ವಿಷಯ ಸಂಬಂಧಿ, ಇದು ವಿಷಯ ಸಂಬಂಧಿ. ಅದು ರಾಜಸದಲ್ಲಿ ಸಾತ್ವಿಕ ವಿಷಯ ಸಂಬಂಧಿ, ಇದು ನಿಷಿದ್ಧ ವಿಷಯ ಸಂಬಂಧಿ. ಆದ್ದರಿಂದ ತಾಮಸ ಆಗೋಯ್ತು. ನಿಷಿದ್ಧ ಅದು ಏನಾಯ್ತು, ಅನ್ನ ತಿಂದ ಸರಿ ಹೋಯ್ತು, ಅದು ನಿಷಿದ್ಧ ಅನ್ನ ತಿಂದ, ರಾಜಸ ತಿಂದ, ನಿಷಿದ್ಧ ತಿಂದ, ಅವಾಗ ಅದು ಸುಖ ಚೇಂಜ್ ಆಗ್ತಾ ಹೋಯ್ತು. ಅದು ಸುಖ ಏನಂತ ಕರೀತಾರೆ, ರಾಜಸ. ಆ ಅರ್ಥದಲ್ಲಿ ಇದು ತಾಮಸ ಪೂಜೆ ಕೊನೆಯದಾವುದು, ತಾಮಸ. ಇವನು ಕಳೆತನಕ್ಕೆ ಹೋದ, ಇವನು ಕಷ್ಟಪಟ್ಟು ಕೆಲಸ ಮಾಡ್ದ, ಒಂದು ತಿಂಗಳ ಕೆಲಸ ಮಾಡ್ದ, ಏನೊಂದು 10,000 20,000 ಬಂತು. ಕಳೆತನ ಮಾಡ್ದ, ಒಂದೇ ಸಲ 10 ಲಕ್ಷ ರೂಪಾಯಿ ಬಂದೋಯ್ತು. ನೋಡೋದಕ್ಕೆ ಏನು ಅನಿಸ್ತೇವೆ ಅವನಿಗೆ, ಕೆಲಸ ಮಾಡೋನು ಮೂರ್ಖ. ನೋಡಿದ್ರ, 1 ಗಂಟೆ ಹೋಗಿ ಬಂದೇ ಬುಗದೋಯ್ತು, ಆಗಲೇ 1 ಲಕ್ಷ, ಯೋಚನೆಯೇ ಇಲ್ಲ. ಆತರ ಯೋಚನೆ ಮಾಡ್ತಾನೆ. ಏನದು? ಅದು ರಾಜಸ ಆಯ್ತು, ರಾಜಸ ಆಯ್ತು. ಇನ್ನೂ ಏನ್ ಮಾಡಿದ? ಇನ್ನು ಕೊಂದೆ ತಗೊಂಬಂದ. ಅದೆಂತದ್ದು? ತಾಮಸ. ಅದರಲ್ಲೂ ಕೂಡ ತಾಮಸದಲ್ಲೂ ತಾಮಸ, ಪರಮತಾಮಸ, ಅತ್ಯಂತ ಪರಮತಾಮಸ, ಸಾತ್ವಿಕ, ಅತ್ಯಂತ ಸಾತ್ವಿಕ, ಆಮೇಲೆ ಪರಮ ಸಾತ್ವಿಕ. ರಾಜಸದಲ್ಲಿ ಕೂಡ ಮೂರು ಭಾಗ. ಮತ್ತೆ ಬರೀ ರಾಜಸ, ಇನ್ನೂ ಹೆಚ್ಚು ರಾಜಸ, ಪರಮ ಹೆಚ್ಚು ರಾಜಸ ಅಂತ ತಿಳ್ಕೊಂಡಾಗ ಅಲ್ಲೂ ಕ್ಲಾರಿ ಕ್ಯಾಟಗರಿ. ಇನ್ನೂ ತಗೊಂಡ್ರೆ ಮತ್ತೆ ಅದರ ಡಿವೈಡೆಡ್ ಆಗುತ್ತೆ. ಮತ್ತೆ ಹೈಯೆಸ್ಟ್ ಸುಖ ಯಾವುದದು? ಅಪರೋಕ್ಷ ಜ್ಞಾನ. ದೇವರು ನೋಡ್ತಾರ ಅದು ಎಂತ ಸುಖ? ಅದು ಸುಖಂ ಅತ್ಯಂತಿಕಂ ಹೇಳಿದ್ದಾರೆ ಈಗಾಗಲೇ. ಆರನೇ ಅಧ್ಯಾಯ ಹೇಳಬೇಕಾದ್ರೆ ಇನ್ಕಂಪೇರಬಲ್ ಅದು, ಎಂಥ ಅಲ್ಟಿಮೇಟ್ ಅದು, ಅಲ್ಟಿಮೇಟ್ ಸುಖ ಅದು. ಅದು ದೇವ್ರನ್ನ ಕಂಡಾಗ ಆಗೋ ಸುಖಕ್ಕೆ ಏನು ಸುಖವೋ, ಎಂಥ ಸುಖವೋ ಅಂತ ದಾಸರು ಹೇಳ್ತಾರೆ. ಆ ಸುಖಕ್ಕೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಟಿಮೇಟ್ ಪರಮಸಾತ್ವಿಕ ಸುಖ. ಬದಲಿಗೆ ಹೋಗ್ತಾ ಇದ್ದೇನೆ ಸುಖ, ಬದಲಿ ಮುಟ್ಟಿದ ಸುಖ, ದೇವ್ರು ನೋಡಿದ ಪರಮ ಸುಖ ಅದು. ಈಗ ಹೋಗೋದ್ರಿಂದ ಹಿಡಿದು ಆನಂದ ಆಗ್ತಾ ಇದೆ ಅವನಿಗೆ. ಹತ್ರ ಬಂದಷ್ಟು ಆನಂದ ಆಗುತ್ತೆ. ಗುಡಿಗೆ ಹೋದ ಇನ್ನೂ ಆನಂದ ಆಯಿತು. ದೇವರು ಕಣ್ಣಾರೆ ಕಂಡ ಅಲ್ಲಿಗೆ ಯಾತ್ರೆ ಸಫಲ ಆಗಿದೆ. ಅದು ಪರಮ ಸುಖ. ಇದು ಸ್ನೇಹಿತರು ಕಳತನ ಹೊರಟ ತಾಮಸ ಕಾರ್ಯ ಶುರುವಾಯ್ತು ಆಗಲೇ. ಗೊತ್ತಾಯ್ತಾ? ದುಡ್ಡು ತಗೊಂಡ, ಯಾರು ಅಡ್ಡ ಬಂದರೂ ಹೊಡೆದು ಹಾಕಿಬಿಟ್ಟ ಅವನ್ನ. ಒಂದೊಂದು ಸ್ಟೇಜ್ ತಾಮಸತ್ವ ಏನಾಗ್ತಾ ಹೋಗುತ್ತದ? ಜಾಸ್ತಿ ಆಗುತ್ತೆ. ಅದಕ್ಕೆ ಎಂದೂ ಕೂಡ ಅಂಥ ಸುಖಕ್ಕೆ ನಾವು ಪ್ರೇಮ ಮಾಡಲಿಕ್ಕೆ ಹೋಗಬಾರದು. ಇಹಕಲು ಸುಖಮೇವ ಸ್ಯಾತ್ ಅಂತ ಏನು ಹೇಳ್ತೇವೆ, ಇಹಕಲು ಸಾತ್ವಿಕ ಸುಖಮೇವ ಸ್ಯಾತ್ ಅಂತಿರಬೇಕು. ಯಾವುದೋ ಸುಖ ಆಗಬಾರ್ದು. ಇವತ್ತು ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ? ಮನೆ ಕಟ್ಟಿಸ್ತಾ ಸುಖವಾಗಿದ್ದಾನೆ, ಓದ್ ಕೆಲಸ ಸಿಕ್ತು ಸುಖವಾಗಿದ್ದಾನೆ. ಈ ರೀತಿ ತಮ್ಮ ಸುಖದ ಕಲ್ಪನೆ ಬೇರೆ ಆಗಿಬಿಟ್ಟಿದೆ. ಇದು ಬೇಕು. ಎತ್ತದಗ್ರೆ ವಿಷಮಿವ ಪರಿಣಾಮಿ ಅಮೃತೋಪಮ. ಆ ಭಾವನೆ ಇಲ್ಲದವರು ತುಂಬ ತಪ್ಪಾಗತ್ತೆ. ಯದಗ್ರೇಚ ಯಾವ್ದ ಯಾತಕ್ಕೆ ಕೇಳಿದ? ಅದು ಆಕ್ಚುಲಿ ಕೇಳಿದ್ದೇನದು? ಸರಿಯಾ ತಪ್ಪದು? ತಪ್ಪೇ ಅದು, ಸರಿ ಅಂತ ಹೇಳಲೇ ಇಲ್ಲ. ದೇವತೆಗಳೇನ್ ಮಾಡಿದ್ರು? ಆತ ತಪ್ಪು ಕೇಳಿದ್ದಾನೆ, ಅದು ಸರಿ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ್ದು. ಕೃಷ್ಣ ಏನ್ ಮಾಡಿದ? ಆತ ಎತ್ತಷ್ಟ ಸಂಹಾರ ಮಾಡಿಸಿ ಕಾಲ ಏನೋ ಆ ಪುಣ್ಯ ಬರ ಮಾಡಿ ದರ್ಶನ ಕೊಟ್ಬಿಟ್ಟು. ಅದೇ ಧರ್ಮ ಭವತ್ಯ ಧರ್ಮೋಪಿ ಕೃತೋಭಕ್ತ ಇಸ್ತವಾಚ್ಯುತ, ಪಾಪಂ ಭವತಿ ಧರ್ಮೋಪಿ ಯೋನಭಕ್ತಿ ಆಕೃತೋಹರಿ. ದೇವರು ಏನ್ ಮಾಡ್ತಾನೆ? ತನ್ನ ಭಕ್ತರು ಮಾಡೋ ತಪ್ಪುಗಳನ್ನ ಯಾವ್ದಕ್ಕೆ ತರ್ತಾನೆ? ಅದನ್ನ ಒಳ್ಳೆ ದಾರಿಗೆ ಕನ್ವರ್ಟ್ ಮಾಡಿಬಿಡ್ತಾನೆ. ಒಳ್ಳೆಯವರೇ ಒಳ್ಳೇದು ಮಾಡಿ. ನಾವು ಕಷ್ಟಪಟ್ಟು ಅಮೃತ ಕುಡ್ಲಕ್ಕೆ ಹೋದ, ತಲೆನೇ ಕತ್ತರಿಸಿದ. ಅವ್ರು ಅಮೃತ ಕುಡ್ಲಕ್ಕೆ ಹೋದ್ರು ತಲೆ ಕತ್ತರಿಸಿದೆ. ಅವ್ರದ್ದು ವಿಷ ಕುಡಿದ್ರು ಕೂಡ ಅವ್ರು ಉದ್ಧಾರ ಮಾಡ್ದ. ಅದು ಅವ್ರು ಮಾಡಿದ ತಪ್ಪನ್ನು ಕ್ಷಮಿಸ್ತಾನೆ. ಆದರೆ ಉಳಿದವರು ಮಾಡಿದಾಗ ತಪ್ಪು ತಪ್ಪೇ ಆಗುತ್ತೆ, ದೇವರ ಕನ್ಸೆಷನ್ ತೋರಿಸೋದಿಲ್ಲ. ನಮ್ಮಲ್ಲೂ ಪದ್ಧತಿ ಇದೆ. ಭಾರಿ ಬುದ್ಧಿವಂತ ಹುಡುಗ, ಒಂದು ಪ್ಲಸ್ ಹಾಕಲ್ಲ ಮೈನಸ್ ಹಾಕ್ಬಿಟ್ಟಿದ್ದಾನೆ. ಏನ್ ಮಾಡ್ತಾನೆ ಮೇಷ್ಟ್ರು? ಕ್ಲಾಸ್ ಅಲ್ಲಿ ನೋಡಿದ್ದಾರೆ ಸ್ಟೂಡೆಂಟ್ ಗೊತ್ತು, ಫಸ್ಟ್ ಕ್ಲಾಸ್ ತಾನೇ ಬೋರ್ಡ್ ಅಲ್ಲಿ ತಪ್ಪರದ ತೋರಿಸಿದ್ದಾನೆ. ಅಂತ ಬುದ್ಧಿವಂತ ಹುಡುಗ ಇಲ್ಲಿ ಹಾಕಿ ಇಲ್ಲಿ ಏನ್ ಮಾಡ್ತಾನೆ? ಅದನ್ನ ಜಸ್ಟ್ ಇಗ್ನೋರ್ಸ್ ದಟ್. ಏನಂದ್ಬಿಡ್ತಾನೆ? ಅದಕ್ಕೆ ತಾನೇ ಬೇಕಾದ್ರೆ ಹಾಕಿಕೊಡ್ಬಿಡ್ತಾನೆ ಮಾರ್ಕ್. ಯಾಕಂದ್ರೆ ಮೋಸ ಅಲ್ಲ, ಅದೇನದು ಪ್ರಮಾದ ಅಂತ ತಪ್ಪು ಸರಿ ಮಾಡ್ತಾನೆ. ಬಿಕಾಸ್ ಈಸ್ ವೆರಿ ಗುಡ್. ಇನ್ನೊಬ್ಬನಿದ್ದ, ಅವನು ಪರಮಾತ್ಮ ಅಯೋಗ್ಯ, ಅವನು ಮೈನಸ್ ಹಾಕಿದ್ದ. ಹಿಡ್ದ ಅದೇ ಪಾಯಿಂಟ್ ಹಿಡ್ದ. ಏನ್ ಮಾಡ್ದ? ಕತೆ ಮುಗಿಯಿತು, ಡಿಸ್ಮಿಸ್ ಮಾಡಿ ಹಾಕಿದ. ಯಾಕೆ ನೋಡಿದ್ರೆ ಮೈನಸ್ ಇದೆ ಇಲ್ಲಿ. ಅದೇ ಅದು ಕರೆಕ್ಟ್, ಅದೇ ಹೋಲ್ಡ್ ಆದ್ರೆ ಸ್ಟ್ಯಾಂಡ್ ಆಗುತ್ತೆ. ಅರ್ಥ ಆಯ್ತಾ? ಇದು ಅರ್ಥ ಮಾಡಿಕೊಂಡ್ರೆ ಅದು ಇಲ್ಲದ ಗುಣಕ್ಕೆ ಮರ್ಯಾದೆನೇ ಇಲ್ದಾಗತ್ತೆ. ಗುಣಕ್ಕೆ ಬೆಲೆ ಕೊಡಬೇಕಾದ್ರೆ ಅದು ಜ್ಞಾನಕ್ಕೆ ಬೆಲೆ ಕೊಟ್ಟು ಪರಮಾತ್ಮ ಪಾಪಕರ್ಮ ಹೇಗೆ ಸಹಿಸ್ತಾನೋ ಹಾಗೆ. ನತದಸ್ತಿ ಅವನ ಪ್ರಶ್ನೆ ಬಂತು. ಇಷ್ಟೆಲ್ಲ ಹೇಳಿದ ಮೇಲೆ ಎಲ್ಲ ಸತ್ತು ಮೂರು ಮಾಡ್ತಿರಲ್ಲ ಯಾತಕ್ಕೆ, ಬಿಟ್ಬಿಡಿ ಹೋಗ್ಲಿ ಅಂತ. ಇಲ್ಲ ಇಲ್ಲ, ಎಲ್ಲ ಕಡೆ ಮೂರಿದ್ದೇ ಇದೆ ಅಂತ ಹೇಳ್ತಾರೆ. ಎಲ್ಲ ಕಡೆ ಏನಿದೆ? ಮೂರಿದ್ದೇ ಇದೆ. ನಾತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿದೇರ್ ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈಹಿ. ಈ ಮೂರು ಗುಣಗಳಿಂದ ಹೊರತಾದ, ಮೂರು ಗುಣ ಸಂಪರ್ಕಕ್ಕೆ ಬರದೇ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಎಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಎಲ್ಲೆಲ್ಲಿಲ್ಲ? ನತದಸ್ತಿ ಪೃಥಿವ್ಯಾಂ, ಇಡೀ ಭೂಮಿಯಲ್ಲಿ ಎಲ್ಲಿ ಹೋದರೂ ಕೂಡ ಏನಿದೆ ಅಲ್ಲಿ? ಕಾಂಬಿನೇಷನ್ ಇದೆ. ದಿವಿ ದೇವಲೋಕಕ್ಕೆ ಹೋದರೂ ಇದೆ, ದೇವತೆಗಳಲ್ಲಿ ಹೋದರೂ ಇದೆ. ದೇವೇಶು ವಾ ಪುನಃ ಸತ್ವಂ ಪ್ರಕೃತಿ, ಸತ್ವಂ ಅಂದರೆ ವಸ್ತು, ಒಂದು ವಸ್ತು ಪ್ರಕೃತಿ ಜೈಹಿ ಗುಣೈಹಿ ಮುಕ್ತಂ ಅಂತ ಅರ್ಥ. ಪ್ರಕೃತಿ ಜೈಹಿ ಗುಣೈಹಿ ಕೊನೆಗಿದೆ. ಎಷ್ಟು ಗುಣಗಳು? ತ್ರಿಭಿಹಿ, ಸತ್ವಗುಣ ರಜೋಗುಣ ತಮೋಗುಣಗಳಂತಕ್ಕಂಥ ಮೂರು ಗುಣಗಳ ಸಂಪರ್ಕವನ್ನು ಹೊಂದದೇ ಇರತಕ್ಕಂಥ ವಸ್ತು ಭೂಲೋಕದಲ್ಲಿಲ್ಲ, ದೇವಲೋಕದಲ್ಲಿಲ್ಲ, ದೇವತೆಗಳಲ್ಲೂ ಇಲ್ಲ. ಆದ್ದರಿಂದ ಮೂರನ್ನು ಏನು ಮಾಡಬೇಕು? ನಾವಾಗ ತಿಳಿಯಲೇಬೇಕು ಅಂತ ಅರ್ಥ. ಸಾತ್ವಿಕ, ರಾಜಸ, ತಾಮಸ. ಯೋಚನೆ ಯಾವಾಗಲೂ ಮಾಡೋ ಅಭ್ಯಾಸ ಮಾಡಿಬಿಟ್ರೆ ಯಾವ ರಾಜಸ ತಾಮಸಗಳಿಗೆ ಹೋಗದಂತೆ ಯೋಚನೆ ಮಾಡಲಿಕ್ಕೆ ಬರುತ್ತೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ ಗುಣೈಹಿ. ಅದಕ್ಕೆ ನಮ್ಮಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸು, ಗುಡ್ಡು, ಆಮೇಲೆ ಆರ್ಡಿನರಿ, ಬೆಸ್ಟು, ಮಚ್ ಮೋರ್ ಮೋಸ್ಟ್ ಏನು ತೋರಿಸುತ್ತಲ್ಲಿ? ಅಲ್ಲೂ ತಾರತಮ್ಯ ಇದೆ. ಅಲ್ಲಿ ಒಂದು ಯಾವ ತಾರತಮ್ಯ? ಸಾತ್ವಿಕದಲ್ಲೂ ತಾರತಮ್ಯ, ಗುಡ್ ಬೆಟರ್ ಬೆಸ್ಟ್, ಅಲ್ಲೂ ತಾರತಮ್ಯ. ಅದು ಬ್ಯಾಡ್ ವರ್ಸ್ ವರ್ಸ್ಟ್, ಅಲ್ಲೂ ಕೂಡ ಏನಿದೆ ಮತ್ತೆ? ಅಲ್ಲೂ ಕೆಟ್ಟದಲ್ಲೇ ತಾರತಮ್ಯ, ಬ್ಯಾಡ್ ವರ್ಸ್ ವರ್ಸ್ಟ್, ಗುಡ್ ಬೆಟರ್ ಬೆಸ್ಟ್, ಅದು ಎಲ್ಲದರಲ್ಲೂ ತಾರತಮ್ಯ ಇದೆ. ಗುಡ್ ಬ್ಯಾಡ್ ಅಲ್ಲೇನಿದೆ ಮತ್ತೆ? ದೇವಸರ್ಗ ಅಸುರ ಸರ್ಗ, ಅಲ್ಲೂ ವ್ಯತ್ಯಾಸ ಇದೆ. ಇನ್ ಬಿಟ್ವೀನ್ ಗುಡ್ ಅಂಡ್ ಬೆಡ್ ಬ್ಯಾಡ್ ಅಂತಂದ್ರೆ ಅದು ರಾಜಸ. ಗುಡ್ ಸಾತ್ವಿಕ, ಬ್ಯಾಡ್ ತಾಮಸ, ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್ ಬಂದ್ರೆ ರಾಜಸ. ಹೀಗೆಲ್ಲ ಅರ್ಥ ಮಾಡ್ಕೊತ ಹೊರಟ್ರೆ ವೆರಿ ಸಿಂಪಲ್. ಪ್ರತಿ ಸರ್ತಿ ನಾವು ಮಾಡಿ ಏನೇನು ಕೆಲಸ ಮಾಡ್ತಿರ್ತೇವೆ ಯಾವ್ದಕ್ಕೆ ಸೇರುತ್ತೆ ಯೋಚನೆ ಮಾಡ್ಬೇಕು. ಅದನ್ನ ಸಾಮಾನ್ಯ ಯಾವ್ದಕ್ಕೆ ಸೇರುತ್ತೆ, ತಾಮಸ ಆಗೋ ಸಂಭವವೇ ಭಾರಿ ಜಾಸ್ತಿ. ನೆಕ್ಸ್ಟ್ ಏನಾಗ್ಬೋದು ರಾಜಸ, ಸಾತ್ವಿಕ ಆಗೋ ಚಾನ್ಸ್ ಯಾವ್ದು ಭಾರಿ ಕಡಿಮೆ ಅಂದರೆ ಫಲಾಪೇಕ್ಷೆ ಬಿಟ್ಟಿರಕ್ಕೆ ಆಗೋದಿಲ್ಲ ಅವನಿಗೆ. ಎಷ್ಟೇ ಒಳ್ಳೇದಾಗಿದ್ರು ಯಾವ್ದು ಅಟ್ಯಾಚ್ ಮಾಡ್ಕೊಂಡ್ಬಿಡ್ತಾನ ಅವನು, ಫಲ ಅಟ್ಯಾಚ್ ಆಗಿಬಿಡೋ ತಕ್ಷಣ ಅದನ್ನು ಬಿಡಬೇಕು. ಅದು ಸುಮ್ಮನೆ ಬಿಡಲಿಕ್ಕೆ ಬರೋದಿಲ್ಲ. ಏನು ಬೇಕು ಅದಕ್ಕೆ? ಜ್ಞಾನ ಬಂದು ಬಂದು ಒಂದು ಗಟ್ಟಿ ಮಾಡ್ಕೋಬೇಕಲ್ಲ, ಆ ಟೆಂಪ್ಟೇಷನ್ ಹೋಗಿಬಿಡಬೇಕು ಪೂರ್ತಿ. ಅದು ಆ ಸಾತ್ವಿಕತ್ವ ಸಾಧನೆ ಮಾಡೋದೇ ಇದು. ಕೊನೆಯ ಸ್ಟೇಜಲ್ಲಿ ಏನಾಗುತ್ತದೋ ಅದನ್ನು ದಾಟಿಬಿಡ್ತಾನೆ. ಗುಣಾತೀತ ಸೌಚ್ಯತೆ, ಆ ಗುಣಾತೀತನಾಗ್ತಾನೆ ಅಂತ ಹೇಳಿ. ಏನ ಅದು ಸ್ಮರಣೆ ಮಾಡೋದು, ಪೂಜೆ ಮಾಡೋದು, ವ್ರತ ಉಪವಾಸ ಮಾಡೋದೆಲ್ಲ ಏನಾಗ್ತಾ ಹೋಗುತ್ತದೆಲ್ಲ ಪ್ಯೂರಿಫಿಕೇಶನ್. ಪ್ಯೂರಿಫಿಕೇಶನ್ ಮಾಡ್ತಾ ಮಾಡ್ತಾ ಹೋದಂತ ಏನಾಗುತ್ತದ, ಆಗ ಸಾತ್ವಿಕತ್ವ ಜಾಸ್ತಿ ಆಗಲಿಕ್ಕೆ ಶುರುವಾಗ. ಆ ಸಾತ್ವಿಕತ್ವ ಬಂದ ತಕ್ಷಣ ಏನಾಗುತ್ತಾಗ ಸಾಧನೆಗೆ ಒಳ್ಳೆ ಸ್ಪೀಡ್ ಸಿಗುತ್ತೆ. ಸಾಧನೆ ಸರಿಯಾಗ ಸಾತ್ವಿಕ ಗುಣಗಳು ವೃದ್ಧಿ ಆದಾಗ ಮಾತ್ರ ಅದನ್ನು ಬೆಳೆಸೋದಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತಿರ್ಬೇಕು. ವ್ರತಗಳು, ಉಪವಾಸಗಳು, ಸಾತ್ವಿಕ ಆಹಾರ, ಸಾತ್ವಿಕರ ಸಂಘ, ಸಾತ್ವಿಕ ಸ್ಥಳದಲ್ಲಿ ವಾಸ, ಸಾತ್ವಿಕ ಕಾಲದ ಯುಟಿಲೈಸೇಷನ್ನು, ಸಾತ್ವಿಕ ಗ್ರಂಥಗಳು, ಪ್ರತಿಯೊಂದು ಸಾತ್ವಿಕ 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 ಆ ಥರ ಮ್ಯಾಚ್ ಮಾಡ್ತಾ ಮಾಡ್ತಾ ಹೋದಂತೆ ಸತ್ವಗುಣದ ಅಭಿವೃದ್ಧಿ ಆಗುತ್ತೆ. ಶಾರ್ಟೇಜ್ ಇದ್ದ ಏನು ಡಿಫಿಷಿಯನ್ಸಿನ ಏನು ಮಾಡಬೇಕು ಯಾವಾಗಲೂ? ವಿಟಮಿನ್ ಕಡಿಮೆ ಇದೆ, ಟ್ಯಾಬ್ಲೆಟ್ಸ್ ತೊಗೊಂಡು ಸರಿ ಮಾಡಿಬಿಡ್ತಾನೆ, ಹೋಗ್ತಾನೆ. ಸೊ ಯಾವ್ದು ಕಡಿಮೆ ಇದೆ ಫಿಲಪ್ ಮಾಡ್ತಾ ಹೋಗ್ಬೇಕಲ್ಲ. ಅದನ್ನು ತಾಮಸನ ಏನು ಮಾಡ್ತಾ ಹೋಗ್ಬೇಕು, ತೆಗಿತಾ ಹೋಗ್ಬೇಕು. ತಾಮಸನ ಡಿಲೀಟ್ ಮಾಡಬೇಕು, ಇದನ್ನ ಆ್ಯಡ್ ಮಾಡಬೇಕು. ರಾಜಸನು ಡಿಲೀಟ್ ಮಾಡಬೇಕು, ರಾಜಸನ ಸ್ಲೋಲಿ ಮಾಡಬೇಕು. ಅದು ತಾಮಸನ ಹತ್ರ ಸೇರಿಸ್ಬಾರ್ದು, ಗೊತ್ತಾಯ್ತಾ? ತಾಮಸನ ಹತ್ರ ಕೂಡ ಸೇರಿಸ್ಬಾರ್ದು. ಸೇರಿಸಿ ಏನು ಮಾಡುತ್ತದೆ, ಜಿರಳೆ ಗಿಡೆ ಇದ್ರೆ ನಿಧಾನ ಓಡಿಸ್ತಾನೆ. ಹಾವು ಬಂದರೆ ಹೊರ ಮನೆ ಹೊರಬಂದು ಕೂತಿರ್ತಾನೆ, ಹೋಗೋರಿಗೆ ಏನು ಮಾಡೋದಿಲ್ಲ. ಅದು ಇಲ್ಲಿ ಹಾವಿರಬೇಕು, ನಾವಿರಬೇಕಷ್ಟೆ. ಜಿರಳೆ ಅಂದರೆ ಜಿರಳೆ ತಾನೂ ಇರ್ಬೋದು, ಎರಡೂ ಇರ್ಬೋದು. ಆ ಅರ್ಥದಲ್ಲಿ ಮ್ಯಾನೇಜ್ ಮಾಡ್ಬೋದು ಕೆಲವನ್ನ. ರಾಜಸ ಗುಣ ಟು ಸ್ವಲ್ಪ ಟು ಎಕ್ಸ್ಟೆಂಡ್ ಟಾಲರಬಲ್. ತಾಮಸ ಗುಣ ಮಾತ್ರ ಬರ್ತಿರ್ಲಕ್ಕ ಓಡಿಸ್ಬೇಕು ತಕ್ಷಣನೇ, ಭಾರಿ ಡೇಂಜರಸ್. ಹಾಂ, ಅದಕ್ಕೆ ಹೇಳಿ ಸಾತ್ವಿಕದ ಫುಲ್ ಆಫ್ ಸಾತ್ವಿಕದ ಇದದು ಕಾನ್ಸಂಟ್ರೇಟೆಡ್ ತಾಲೀಕ ಕಾಣಬೇಕು ಅಂತಾರೆ. ಅಲ್ಲಿ ಹೋಗ್ಬೇಕು, ಎಷ್ಟು ಕಾನ್ಸಂಟ್ರೇಟೆಡ್ ಅದು ಮ್ಯಾಕ್ಸಿಮಮ್ ಅದರಲ್ಲಿ ಇದೇ ಇಲ್ಲ, 0.00000 ಸಮಥಿಂಗ್ ಇದು ಕೂಡ ದೋಷ ಕೂಡ ಇಲ್ಲ. ಅದನ್ನ ಅದು ಆ ಗುಣ ಇದ್ದು ಬಿಟ್ಟರೆ ಸರಿಯಾಗುತ್ತೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರಭಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ. ಇಷ್ಟೇ ವರ್ಣಾಶ್ರಮ ಧರ್ಮ ಹೇಳ್ತಾನೆ. ವರ್ಣಾಶ್ರಮ ಧರ್ಮ ಯಾರು ಗೀತೆ ಒಪ್ಪಿದ ಮೇಲೆ ಏನು ಒಪ್ಪಬೇಕಾಯ್ತು, ಒಪ್ಪಲೇಬೇಕು. ಗೀತೆ ಬೈಯೋರು ಕೂಡ ಏನು ಮಾಡಿದ್ದಾರೆ, ಈಗ 9ನೇ ಅಧ್ಯಾಯದ ಕೊನೆಯ ಶ್ಲೋಕ ಎರಡು ಶ್ಲೋಕ ಬಿಟ್ಟು ಎಲ್ಲ ಒಪ್ತೀವಿ ಅಂತಾರೆ. ಮತ್ತಿದ್ರು ಒಪ್ಪಿದಾಗ ಆಯ್ತಲ್ಲ, ಅವರು ಬ್ರಾಹ್ಮಣ ಕ್ಷೇತ್ರ ವರ್ಣಾಶ್ರಮದ್ರು ಒಪ್ಪಬೇಕಾಗುತ್ತೆ. ಜಾತ್ರೆಗಳನ್ನ ಮಯ ಸೃಷ್ಟ ಒಪ್ಪಬೇಕಾಗುತ್ತೆ, ಅದು ಒಂದೊಂದು ಸುಟ್ಟು ಬಿಡ್ತೇವೆ ಅಂತಾರಲ್ಲ. ಬಟ್ ಇವೆಲ್ಲ ಇದೆಯಲ್ಲ, ಮತ್ತೆ ಎಲ್ಲಿ ಬಂತದ ಈಗ ಒಪ್ಪಿ ಎಲ್ಲ ಒಪ್ಪಬೇಕು ಅಂತ ಆಯ್ತು. ಯಾಕೆ ಅವ್ರ ಪ್ರಕಾರನೇ ಅದೊಂದು ಸಾಕು ತೆಗಿಬೇಕು ಅಂತ ಹೇಳಿದ ಮೇಲೆ ವರ್ಣಾಶ್ರಮ ಒಪ್ಪಬೇಕು ಅಂತ ಆಯ್ತಲ್ಲ. ಈಗ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಮತ್ತು ಶೂದ್ರರು ಸುಮ್ಮನೆ ಸೇರಿಸಿ ಹೇಳಬಾರ್ದೆ, ನಾಲ್ಕು ಜನ ಸೇರಿಸಿ ಯಾಕೆ ಬಿಡಿಸಿದ್ರು? ಇವರು ದ್ವಿಜರು, ಮೂರು ಜನರಿಗೆ ಉಪನಯನ ಅಧಿಕಾರ ಇದೆ, ಶೂದ್ರನಿಗಿಲ್ಲ. ಅದಕ್ಕೆ ಸಪರೇಟ್ ಮಾಡಿಬಿಟ್ರೆ ಗೊತ್ತಾಯ್ತಾ? ಹೇಳೋದ್ರಲ್ಲೂ ಕೂಡ ಏನಿದೆ, ಪ್ರತಿಯೊಂದರಲ್ಲೂ ಸ್ವಾರಸ್ಯ ಇರುತ್ತೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಒಂದು ಗುಂಪು, ದ್ವಿಜರವರು ಮೂರು ಜನಕ್ಕೆ ಉಪನಯನ ಸಂಸ್ಕಾರ ಇರೋದ್ರಿಂದ ದ್ವಿಜ ಅಂತಷ್ಟು ಬ್ರಾಹ್ಮಣ ಆಗೋದಿಲ್ಲ, ವೈಶ್ಯ ಕ್ಷತ್ರಿಯ ಬೇಕಾದ್ರೂ ಆಗಬಹುದು. ಅದಕ್ಕೆ ವಿಷಾಂ ಶೂದ್ರಾಣ ಬೇರೆ ಮಾಡಿಬಿಟ್ರು. ಶೂದ್ರರಿಗೆ ಕರ್ಮಗಳಿದೆ, ಕರ್ಮಾಣಿ ಪ್ರವಿಭಕ್ತಾನೆ ಸ್ವಭಾವ ಪ್ರಭವೇರ್ ಗುಣೈಹಿ. ಆ ಕರ್ಮಗಳನ್ನು ವಿಭಕ್ತ, ಭಕ್ತ, ವಿಭಕ್ತ, ಪ್ರವಿಭಕ್ತ ಅಂದರೆ ಟೋಟಲಿ ಒಳ್ಳೆ ಕ್ಲಾಸಿಫೈ ಮಾಡಿದೆ, ಕ್ಲಾಸಿಫೈ ಮಾಡಿ ಅದ್ರ ತಕ್ಕಂತೆ ಅವ್ರು ಮಾಡಬೇಕು. ಒಬ್ಬೊಬ್ಬ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಅವ್ನ ವರ್ಕನ್ನು ಏನು ಮಾಡಿಬಿಡ್ತಾರೆ ಇದಕ್ಕೆ ಅಂತ ಡಿಫೈನ್ ಮಾಡಿಬಿಡ್ತಾರೆ. ಆ ಕೆಲಸಕ್ಕೆ ಉಪಯೋಗಿಸ್ಬೇಕು ಅವನ್ನ. ಸ್ವಭಾವ ಪ್ರಭವೈರ್ ಗುಣೈಹಿ, ದೇವರು ಹ್ಯಾ ಮಾಡಿದ್ದಾನೆ ಗೊತ್ತಾ? ಆ ದೇಹಕ್ಕೆ ಯಾವುದು ನ್ಯಾಚುರಲ್ಲೋ ಗುಣಕ್ಕೆ ತಕ್ಕಂತೆ ಪರಮಾತ್ಮ ಶೂಟ್ ಮಾಡ್ತಾನೆ, ಗೊತ್ತಾಯ್ತಾ? ಒಬ್ಬ ಸಾತ್ವಿಕ ಜೀವ ಇದ್ದಾನೆ, ಅವನಿಗೆ ಯಾವ ದೇಹ ಕೊಟ್ಟರೆ ಸಾಧನೆ ಮಾಡಕ್ಕೆ ಬರುತ್ತೆ ನೋಡ್ತಾನೆ, ಆ ದೇಹನೇ ಕೊಡ್ತಾನೆ ಅವನು. ಭಾರಿ ಓದಿದವನಿಗೆ ಕೆಲಸ ಕೊಡೋದು ಬೇರೆ, ಫಿಸಿಕಲಿ ಸ್ಟ್ರಾಂಗ್ ಇದ್ದವನಿಗೆ ಕೆಲಸ ಕೊಡೋದು ಬೇರೆ, ಗೊತ್ತಾಯ್ತಾ? ಭಾರ ಎತ್ತೋದ್ರ ಇವನಿಗೆ ಕೊಡ್ತಾನೆ, ಅವನಿಗೆ ಯೋಚನೆ ಮಾಡೋ ಕೆಲಸ ಅವನಿಗೆ ಕೊಡ್ತಾನೆ, ಗೊತ್ತಾಯ್ತಾ? ಇದೆಲ್ಲ ಮನುಷ್ಯನೇ ಸಾಮಾನ್ಯ ಬುದ್ಧಿ ಉಪಯೋಗಿಸ್ತಾನೆ. 20 ಜನ ಕೆಲಸಕ್ಕೆ ಬಂದರೆ ಯಾರಿಗೆ ಕೆಲಸ ಕೊಡಬೇಕಾದ್ರೆ ಅದು ಅನಲೈಸ್ ಯೋಗ್ಯತೆ ನೋಡಿ ಕೆಲಸ ಕೊಡ್ತಾನೆ. ದೇವರವ್ರ ಸ್ವರೂಪ ಸ್ವಭಾವ ಪ್ರಭವೈರ್ ಗುಣೈಹಿ, ಸ್ವಭಾವದಿಂದ ಹುಟ್ಟಿ ಬರತಕ್ಕಂಥ ಗುಣಗಳಿಗೆ ಅನುಗುಣವಾಗಿ ಪರಮಾತ್ಮ ಕರ್ಮಗಳನ್ನು ಡಿವೈಡ್ ಮಾಡಿದ್ದಾನೆ. ಅದನ್ನೇ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣ ಕರ್ಮ ವಿಭಾಗಶಃ, ಗುಣ ವಿಭಾಗ ಕರ್ಮ ವಿಭಾಗ ಮಾಡಿ ಮಾಡಿದ್ದೇನೆ ಅಂತ ಹೇಳ್ತಾನೆ. ಅದೇನದು, ಏನು ಗುಣ? ಬ್ರಾಹ್ಮಣರ ದೇಹದಲ್ಲಿ ಸತ್ವ ಕೂಡ ಡಾಮಿನೇಟ್ ಆಗಿರುತ್ತೆ. ಆದ್ದರಿಂದ ಯಾವ ಕೆಲಸಕ್ಕೆ ಸೂಟ್ ಆಗ್ತಾನ ಅವನು? ಜ್ಞಾನಕಾರಿಗೆ ಸೂಟ್ ಆಗ್ತದೆ. ವಿಪ್ರಸ್ಯ ಜಪೋಪದೇಶವು ಆಯ್ತವ ಆಯ್ತಾ. ಎರಡನೇದು ಇವನಲ್ಲಿ ರಾಜಸ ಕೂಡ ಸಾರಿ ಎರಡಾಗ್ತಾ ಬರುತ್ತೆ. ಅವರಲ್ಲಿ ಮೂರುಗಳು ಮಿಕ್ಸ್ ಆಗೇ ಇರೋದು, ಪ್ಯೂರ್ ಸಿಗೋದಿಲ್ಲ. ಸ್ವಲ್ಪ ಹೆಚ್ಚು ಡಾಮಿನೇಟ್ ಮಾಡಿ ಹೇಳ್ತಿರೋದು. ರಾಜಸಗಳಾದ್ರೆ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಬರುತ್ತಾ, ಅದರಿಂದ ಪ್ರೊಟೆಕ್ಷನ್ ಕ್ಷತ್ರಿಯರಿಗೆ ಯುದ್ಧಾದಿಗಳನ್ನು ಹೇಳ್ಕೊಟ್ಬಿಡುತ್ತಾ. ಆಮೇಲೆ ವೈಶ್ಯರಲ್ಲಿ ಏನು ಶುರುವಾಗತ್ತಾಗ್ಲೇನೆ ಪ್ರಜಾವೃದ್ಧಿ, ಅದರ ವಾಣಿಜ್ಯಕ್ಕೆ ಶುರು ಮಾಡಿಬಿಡ್ತಾರೆ. ಶೂದ್ರನಿಗೆ ಅದು ಫಿಸಿಕಲ್ ಸ್ಟ್ರೆಂತ್ ಭಾರಿ ಜಾಸ್ತಿ ಆಗಿಬಿಟ್ಟು ಈ ಕಡೆ ಬುದ್ಧಿನೂ ಕಡಿಮೆ ಇದೂ ಕಡಿಮೆ, ಅದಕ್ಕೆ ಈ ಕೆಲಸಕ್ಕೆ ಮಾಡಿಬಿಟ್ರೆ ಆ ಕೆಲಸ ಸರಿಯಾಗಿ ವ್ಯವಸಾಯಾದಿಗಳನ್ನು ಮಾಡೋದು ಪರಿಚರ್ಯ ಭಾಳ ಸೂಟ್ ಆಗಿಬಿಡುತ್ತೆ. ಆ ರೀತಿ ಅವನು ಮಾಡೋದೇ ಇವತ್ತು ಕಂಪ್ಯಾಸಿನೇಟ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಗೊತ್ತಾಯ್ತಾ. ಅವನ ಐ ಎ ಎಸ್ ಆಫೀಸರು ಸತ್ತೋಗ್ಬಿಡ್ತಾನೆ, ಮಗ ಇದ್ದಾನೆ, ಅವನಿಗೆ ಕೆಲಸ ಕೊಡೋದು ಐ ಎ ಎಸ್ ಪೋಸ್ಟ್ ಕೆಲಸ ಕೊಡೋದಿಲ್ಲ. ಯಾವ್ದು ಕೊಡ್ತಾರೆ? ಅವನ ಕ್ವಾಲಿಫಿಕೇಶನ್ ಏನು ಅದನ್ನ ನೋಡಿ ಕೊಡ್ತಾರೆ. ಅದು ಇಂಜಿನಿಯರಿಂಗ್ ಓದಿದ್ರೆ ಇಂಜಿನಿಯರಿಂಗ್, ಆ ಡಿಪಾರ್ಟ್ಮೆಂಟ್ ಡಾಕ್ಟರ್ ಅದ್ರಲ್ಲಿ ಕೊಡ್ತಾರೆ. ಏನಿಲ್ಲ ಅಟೆಂಡರ್ ಪೋಸ್ಟ್ ಕೊಡ್ತಾರೆ, ಏನಾದ್ರು ಒಂದು ಕೊಡಬೇಕು ಅಂತೇಳಿ ಐ ಎ ಎಸ್ ಪೋಸ್ಟೇ ಕೊಡೋದಿಲ್ಲ. ಯಾಕೆ? ಗುಣಕರ್ಮ ವಿಭಾಗಶಃ. ಮತ್ತೆ ಅದು ಫಾಲೋ ಮಾಡ್ತಿರೋದೆಲ್ಲ ಗೀತಾನೆ, ಬೈಯೋದು ಗೀತಾನೆ. ಉಂಡಮನೆ ದ್ರೋಹ ಬಗೀತಾರೆ ಅಂತಾರಲ್ಲ ಹಾಗೆ, ಯಾವ್ದನ್ನು ಫಾಲೋ ಮಾಡ್ತಾನೆ ಅದನ್ನೇ ಬೈದು ಬಿಟ್ರೆ ಎಷ್ಟು ಪಾಪ ಬರುತ್ತೆ ಅವನಿಗೆ. ಇದನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. 1, 2, 3, 4 ಅಂತ ಸರ್ಕಾರದಲ್ಲಿ ತೀರ್ಮಾನ ಆಗೋಗ್ಬಿಟ್ಟಿದೆ. 1, 2, 3 ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಇದ್ದಿದ್ದೆ. ಶಮೋದಮಃ ತಪಶೌಚಂ ಶಾಂತಿ ಆರ್ಜಮೇವ ಚ ಕರ್ಮಾಣಿ ಪ್ರವಿಭ. ಅದರಿಂದ ನಾನು ಏನು ಮಾಡಬೇಕೀಗ? ಬ್ರಾಹ್ಮಣ ಯಾವುದೋ ಕ್ಷತ್ರಿಯ ಕೆಲಸ ಮಾಡಿಬಿಟ್ಟೆ ಹೇಳ್ತಾರೆ, ಸರಿಯಲ್ಲ. ಯಾತಕ್ಕೆ? ನಿನ್ನ ದೇಹ ಇರೋದು ಅದಕ್ಕಲ್ಲ, ಯಾವುದಕ್ಕೆ ಸೂಟ್ ಆಗೋ ದೇಹ ಇದೋ ಜ್ಞಾನ ಕಾರ್ಯಕ್ಕೆ, ಅದು ಇದಕ್ಕೆ ಉಪಯೋಗಿಸ್ತಾ ಇದ್ದಾನೆ. ಏನು ಮಾಡಬೇಕಾಗ? ತಪ್ಪಾಯ್ತದ. ಏನು ಮಾಡಬೇಕಾಗಿತ್ತವನು? ಕೆಲವು ಇರ್ತಾರೆ ಪಾಸ್ ಆಗ್ತಷ್ಟು ನೀವು ರಿಸರ್ಚ್ ಮಾಡು ಅಂತ ಹೇಳ್ತಾರೆ. ಯಾತಕ್ಕೆ? ಆ ಬ್ರೇಮ್ ಇದರಿಂದ ಒಳ್ಳೆ ಕಾಂಟ್ರಿಬ್ಯೂಟ್, ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಅವನು ಕೆಲಸ ಮಾಡಿಬಿಟ್ರೆ ಈ ಚಾನ್ಸ್ ಇರೋದಿಲ್ಲ, ಕಡಿಮೆ ಬಂದ್ಬಿಡ್ತಾನು. ಅದು ಯಾರಿಗೆ ಆ ಥರ ಬುದ್ಧಿ ಇರುತ್ತೋ ಮುಂದೆ ಓದಕ್ಕೆ ಹೇಳ್ತಾರೆ. ಕೆಲವರು ಅಷ್ಟಾಗಿ ಸಾಕು, ಇನ್ನು ಬೇರೆ ಕೆಲಸ ಇರು ಅಂತ ಹೇಳ್ಬಿಡಿ. ಕೆಲವರಿಗೆ ಓದಕ್ಕೆ ಹೋಗ್ಬೇಡ, ನೀನು ತಿಳಿಯೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನೀವು ಓದೋದು ಬೇಡ ಬೇಡ, ಕೇಳಿ ಕೆಲಸಕ್ಕಿದ್ರೆ ಮೊದಲು ಸೇರ್ಕೊಂಡ್ಬಿಡು ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಅವನಿಗೆ ಅದಕ್ಕಿಂತ ಹೆಚ್ಚು ಹೋಗೋ ಸಾಧ್ಯತೆ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಮೆಕ್ಯಾನಿಕಲಿ ಮಾಡಿಬಿಟ್ರೆ ತಪ್ಪಾಗುತ್ತೆ. ನಾವೆಲ್ಲ ಯೋಚನೆ ಮಾಡ್ತಾ ಇಲ್ಲ. ನಾವೀಗ ಮಕ್ಕ ಫಸ್ಟ್ ರ್ಯಾಂಕ್ ಬಂದು ಖುಷಿಯಾಗಿಬಿಡ್ತದೆ, ರ್ಯಾಂಕ್ ಬಂದಿನಿ, ಹೇಗೆ ಇಷ್ಟು ಯುಟಿಲೈಸ್ ಮಾಡಬೇಕಾ? ಯಾವುದಕ್ಕೆ ಉಪಯೋಗಿಸ್ಬೇಕು ನಾವು ಅದನ್ನ? ಈಗ ಬುದ್ಧಿವಂತ ಶಾಸ್ತ್ರದ ಪ್ರಕಾರ ಬ್ರಾಹ್ಮಣ, ಅವನು ಎಷ್ಟು ಅವಕಾಶ ಕೊಡಬಹುದು? ಸೊರಮೂರು ಓದ್ತಾ ಕೆಲಸ ಮಾಡೋ ಬೆನಿಫಿಟ್ ಇದೆ. ಈ ಶೂದ್ರನಿಗೆ ಆ ಬೆನಿಫಿಟ್ ಇಲ್ಲ. ಎಷ್ಟೇ ಬುದ್ಧಿವಂತರಾದ ಸೊರಮೂರು ಓದೋ ಅವಕಾಶ ಬರೋದಿಲ್ಲ. ಅವನಿಂದ ನಮ್ಮ ಮಕ್ಕಳಿರ್ಬೇಕು ಅಂದ್ಬಿಟ್ಟು ಏನಾಯ್ತು ಅಲ್ಲಿಗೀಗ? ಇವನ್ನ ಡೌನ್ ಮಾಡ್ತಾ ಇದ್ದೇವೆ. ಒಳ್ಳೆ ಅವಕಾಶ ಇರೋದನ್ನ ಕೆಡಿಸಿಬಿಡುತ್ತೇವೆ. ಅವನಿಗೆ ಎಲಿಮಿನೇಟ್ ಮಾಡಬೇಕು. ನೋಡು, ಭಾರಿ ಬುದ್ಧಿವಂತ ಇದ್ದೆ, ಇದನ್ನು ಓದು ಅಂತ ಹೇಳಿದ್ರೆ ಖಂಡಿತ ಓದ್ತಾನು. ಇದನ್ನು ಓದಬೇಡ ಅಂಬ ರೀತಿಯಲ್ಲಿ ತಯಾರು ಮಾಡಿದ್ರೆ ಬಿಟ್ಟುಬಿಡ್ತ. ಆ ತಿಳ್ಕೊಳ್ಳೋ ಹೊತ್ತಿಗೆ ಇವರು ಇರೋದಿಲ್ಲ, ಅವನಿಗೆ ಬುದ್ಧಿನೂ ಇರೋದಿಲ್ಲ, ಶಕ್ತಿನೂ ಇರೋದಿಲ್ಲ. ಅದು ಬುದ್ಧಿ ಹೆಚ್ಚು ಬುದ್ಧಿ ಇರೋರನ್ನ ಅದು ಇದಕ್ಕೆ ಬರುತ್ತೆ. ಶ್ರೀನಿವಾಸ ತೀರ್ಥ ಪಾಠ ಹೇಳಿಕೊಟ್ರು ಯಾದವಾರ್ಯರು, ಭಾರಿ ಬುದ್ಧಿವಂತರು ಅವರು. ಆಮೇಲೆ ಸೊಪ್ತಿ ಸಾಹಿತ್ಯ ಕಳಿಸಿಕೊಟ್ರು. ಹೊನ್ನಾಳಿ ಆ ಕಡೆ ಬಂದರು, ಹೊನ್ನಾಳಿ ಬಿದ್ರಹಳ್ಳಿ ಕಡೆಗೆ ಯಾದವಾರು ಸತ್ ಬಂದರು. ನೋಡಿ, ಶಿಷ್ಯ ನೋಡೋಣ ಅಂತ ಬಂದರು. ಮನೆಗಿರಲಿಲ್ಲ, ಮನೆಗಿರಲಿಲ್ಲ. ಸ್ವಲ್ಪ ತಾಯಿತು ಕಾಯ್ಕೊ, ಅಲ್ಲೇ ಒಳಗೆ ಬರಲಿಲ್ಲ. ಅವ್ರು ಹೆಂಡ್ತಿ ಒಳಗೆ ಬರೋ, ಇಲ್ಲೇ ಕೂತಿರ್ತೀರಿ ಅಂದರು. ಎಲ್ಲಿ ಹೋಗಿದ್ದಾರೆ? ಭಾರಿ ಬುದ್ಧಿವಂತರಲ್ಲ ಅವರು, ಜ್ಞಾನಿಗಳು ಅಂತೇಳಿ ಜಮೀನು ಗಿಮೀನು ಕೊಟ್ಬಿಟ್ಟಿದ್ರು. ದಾನಾನ ವ್ಯವಸಾಯ ಶುರು ಮಾಡಿಬಿಟ್ಟಿದ್ರು. ಅಷ್ಟೊತ್ತಿಗೆ ಅವರು ಜಮೀನು ಕೊಟ್ಟಿದ್ರಲ್ಲ, ವ್ಯವಸಾಯ ಶುರು ಮಾಡಿದ್ರು. ಅವ್ರು ಬಂದ ತಕ್ಷಣ ತಲೆ ಮೇಲೆ ನೋಡ್ಕೊಂಬಂದ್ರಂತ ದೊಡ್ಡದು ಹೊತ್ತು ಅವ್ರು ಹಾಕಿದ್ರು. ತಕ್ಷಣ ಭಾರಿ ಸಿಟ್ಟು ಬಂತಂತ ಇವರಿಗೆ. ನಾನು ಓದಿಸಿದ್ದು ಇದಕ್ಕೆ, ಇದಕ್ಕೆ ಓದಿಸಿದ್ದ ಅಂತ ಕೇಳ್ತಾರೆ. ಮೆಡಿಕಲ್ ಓದೋನು ಕಮತ ಶುರು ಮಾಡಿಬಿಟ್ರೆ ಹೇಗಿರ್ತದೆ? ಫಸ್ಟ್ ರ್ಯಾಂಕ್ ಮೆಡಿಕಲ್ ನೋಡಕ್ಕೆ ಎತ್ತು ಬಂಡಿ ಗಾಡಿ ಓಡಿಸಿ ಓದ್ಕೊಂಡ್ಬಿಟ್ರೆ ಒಂದು ಸೀಟ್ ಹಾಳಾಗಲಿಲ್ಲ. ಅದರಿಂದ ತಪ್ಪದು. ಅದರಿಂದ ಅರ್ಥ ಮಾಡಿಕೊಂಡ್ರೆ ಯಾವುದು ಯಾವುದು ಸೂಟ್ ಆಗ್ತಾರೆ ಯೋಚನೆ ಮಾಡೋದು. ಆಮೇಲೆ ಜನ್ಮದಲ್ಲಿ ಮತ್ತೇನು ಮಾಡಲಿಲ್ಲ ಅವರು, ಬರೀ ಬರೆದಿದ್ದು ಬರೋದು. ಎಷ್ಟು ಚೆನ್ನಾಗಿ ಬರೀತಾರೆ. ಇವತ್ತಿಗೂ ಕೂಡ ಶ್ರೀವಾಸ ಟಿಪ್ಪಣಿ ಇದೆ. ರಾಯರ ಟಿಪ್ಪಣಿ, ಎರಡು ಟಿಪ್ಪಣಿ ಇತ್ತು ಅಂದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅರ್ಥ. ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದರು. ಅಕಸ್ಮಾತ್ ಅವ್ರು ಯಾವ್ದಾದ್ರು ಹಾಗೆ ಮಾಡದೆ ಹೋಗಿದ್ದಾರೆ, ಬಿಡಿ ಜಮೀನು ಆಯ್ತು ಅಂದ್ಬಿಡು, ನಾನು ಇಲ್ಲೇ ಇರ್ತೀನಿ, ಇಬ್ಬರು ಕೂಡ ಕಾತು ಇದ್ದುಬಿಟ್ಟಿದ್ರೆ ಕತೆ ಬೋದು ಹೋಗ್ತೀವಿ. ಗುರು ಹೇಗಿದ್ದು, ಅವರು ದೊಡ್ಡ ದೊಡ್ಡ ಟಿಪ್ಪಣಿ ಬರೋದವರು, ಶಿಷ್ಯನ ಹಾಗೆ ತಯಾರು ಮಾಡ್ತಾರೆ. ಈಗ ಅವ್ರು ಸಂತೋಷ ಪಡೋದಿಲ್ಲ ಅದಕ್ಕೆ ಅವರು. ಈಗ ಸಂತೋಷ ಪಡೋ ಕೆಲಸ ಅಂತ ಹೇಳ್ತಾ ಸಂತರನ ಇದು ಬಂದು ಜಮೀನು ಕೊಟ್ಟರೆ ಆ ಜಮೀನು ಅವನು ಕೊಟ್ಟ ಅಂದ್ರೆ ಅವನು ಇಸ್ಕೊಂಡ್ರೆ ನಿನಗೆ ಅವನೇ ಗ್ರೇಟ್ ಅಂದಲ್ಲ, ಗೊತ್ತಾಯ್ತಿಲ್ಲ. ನೀನು ಜ್ಞಾನ ಕೊಡೋ ವ್ಯಕ್ತಿ, ಜಮೀನು ದಾನ ಇಸ್ಕೊಂಡ್ರೆ ದಾನದ ನೀನು ಕಳ್ಕೊಂಡಿದ್ದು ಜ್ಞಾನ, ಅವನು ಕಳ್ಕೊಂಡಿದ್ದು ದಾನ ಕಳ್ಕೊಂಡ ಅದ್ರ ಜ್ಞಾನ ಬಂತು. ನೀವು ಜ್ಞಾನಕ್ಕೆ ಹೈಯೆಸ್ಟ್ ಅದು ಕಳ್ಕೊಂಡ್ರೆ ದಾನ ಬಂದು ಕಡಿಮೆ ಬಂತು. ಬಂಗಾರ ಸರಕ್ಕೆ ಬೆಳ್ಳಿ ಎಕ್ಸ್ಚೇಂಜ್ ಮಾಡ್ಕೊಂಡಾಗಾಯ್ತು, ಅಷ್ಟೆ. ಈಕ್ವಲ್ ವೇಟ್ ಇದೆ. ಬಂಗಾರದ ಕೊಟ್ಟ ಬೆಳ್ಳಿ ತಗೊಂಡ, ಏನಾಯ್ತು? ಲಾಸ್ ಆಗಿ ಏನಾದ? ಕೊಟ್ಟವ್ರಿಗೆ ತೋಡವ್ರಿಗೆ ಲಾಭ, ಇವ್ರಿಗೆ ಲಾಸ್ ಆಗತ್ತೆ. ಎಂದೂ ಕೂಡ ಜ್ಞಾನಕಾರ ಜ್ಞಾನನ ಯಾತಕ್ಕೆ ಮಾರಬಾರದು ಅಂದರೆ ಅದು ಮ್ಯಾಚಿಂಗ್ ಆಗಿರೋ ಇನ್ನೊಂದು ವಸ್ತು ಇಲ್ಲ, ಆದ್ದರಿಂದ ಅದು ಅಂಡರ್ ವ್ಯಾಲ್ಯೂ ಮಾಡೋದು, ವ್ಯಾಲ್ಯೂ ಮ್ಯಾನೇಜ್ಮೆಂಟ್ ಮಾಡಬಾರ್ದು ಆಗಲ್ಲ. ಅಂಡರ್ ವ್ಯಾಲ್ಯೂ ಎಂಬುದು ದೋಷ. ಅದಕ್ಕೆ ಇದೆಲ್ಲ ಬ್ರಾಹ್ಮಣಾದಿಗಳ ಧರ್ಮ ಹೇಳ್ತೇನೆ ಅಂತ ಹೇಳ್ತಾನೆ. ಇದೆಲ್ಲ ಸರಿಯಾಗಿ ಗೀತಾ ಹೇಳ್ತಾ ಬಂದಿದ್ದಿದ್ರೆ ಎಷ್ಟೋ ಜನ ಒಳ್ಳೆ ದಾರಿಯಲ್ಲಿ ಇರ್ತಿದ್ರು. ಬಿಟ್ಟಿದ್ದಕ್ಕೆ ದಾರಿ ತಪ್ಪಿ ಹೋಗ್ಬಿಡುತ್ತೆ ಅಷ್ಟೆ. ಅದು ನಾಳೆ ದಿವಸ ಅದು ಕಂಟಿನ್ಯೂ ಮಾಡೋಣ. ನಾಳೆ ನಾ 2 ದಿವಸ ಮುಂದೆ ಹೋಗ್ಬಿಡುತ್ತೇನೆ. ಹೆಚ್ಚು ದಿವಸ ಇಲ್ಲ ಇದು. ಮುಂದಿನದಕ್ಕೆ ಎಲ್ಲ ಸುಲಭ ಅರ್ಥ, ಭಾಷೆನೂ ಜಾಸ್ತಿ ಇಲ್ಲ, ಇದು ಜಾಸ್ತಿ ಇಲ್ಲ. ನಾಳೆ ನಾಡಿದ್ದೆ ಅಷ್ಟೇ. ಓಂ ಆಮೇಲೆ ತಾತ್ಪರ್ಯ ಶುರು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯಃ.